जननीं शारदां देवीं रामकृष्णं जगद्गुरुं पादपद्मे तयोश्रित्वा प्रणमामि महतीं नमः श्री यतिराजाय विवेकानन्दसूरये सच्चित्सुखस्वरूपाय स्वामिने तापः अज्ञानतिमिरान्धस्य ज्ञानाञ्जनशलाकय चक्षुरुन्मीलितं येन तस्मै श्रीगुरवे नमः पशुवद मतिघोरं चोदितं वेदशास्त्रैः शमयितुमवतीर्णं नानदं शाक्यसिंहं प्रकटितनवमार्गाद्वैतनिर्वाणरूपं विमलपरमहंसं रामकृष्णं नमामि ಪೂಜ್ಯ ಮಾತಾಜಿಯವರ ಚರಣಗಳಿಗೆ ನನ್ನ ನಮಸ್ಕಾರಗಳು ಮತ್ತು ನನ್ನ ಇನ್ನಿತರ ಸೋದರಿಯರಿಗೆ ಮತ್ತು ಇಲ್ಲಿ ನೆರೆದಿರುವ ಭಕ್ತರಿಗೆ ಪೂಜ್ಯ ಮಾತಾಜಿಯವರ ಚರಣಗಳಲ್ಲಿ ನನ್ನ ನಮಸ್ಕಾರಗಳು ಮತ್ತು ನನ್ನ ಇನ್ನಿತರ ಸೋದರಿಯರಿಗೆ ಮತ್ತು ಇಲ್ಲಿ ನೆರೆದಿರುವ ಭಕ್ತರಿಗೆ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಬುದ್ಧನ ಆವಿರ್ಭಾವದ ಹಿಂದೆ ಹೇಗಿತ್ತು ನಮ್ಮ ಭಾರತ ವರ್ಷ? ಅದು ಸುಮಾರು ಕ್ರಿಸ್ತಪೂರ್ವ 6ನೇ ಶತಮಾನ. ನಮ್ಮ ಭಾರತ ವರ್ಷ ತನ್ನ ಪ್ರಾಣವಾದ ಆತ್ಮವಾದ ವೇದಶಾಸ್ತ್ರಗಳನ್ನು ಮರೆತು ಹೋಗಿದೆ. ಮರೆತಿದೆ ಅನ್ನೋದಕ್ಕಿಂತ ನಾವು ಹೇಳ್ಬೋದು ಕರ್ಮಕಾಂಡದಲ್ಲಿ ಮುಳುಗಿ ಹೋಗಿತ್ತು. ಆವಾಗ ತುಂಬ ಯಜ್ಞಯಾಗಗಳು ಬಲಿ ತುಂಬ ಪ್ರಚಲಿತವಾಗಿತ್ತು. ವೇದಶಾಸ್ತ್ರಗಳನ್ನು ಅಧ್ಯಯನ ಮಾಡುವ ಒಂದು ಅಧಿಕಾರ ಕೆಲವು ಉಚ್ಚವರ್ಗದವರ ಕೈಯಲ್ಲಿತ್ತು ಅಂತ ಹೇಳ್ಬೋದು. ಆಗ ವೇದಜ್ಞಾನ ಆತ್ಮಜ್ಞಾನವನ್ನು ಪಡೆಯಲು ಇಚ್ಛಿಸಿದವರಿಗೆ ಅದು ಸಿಗ್ತಿರಲಿಲ್ಲ. ಅವರಿಗೆ ತುಂಬ ಅನ್ಯಾಯವಾಗ್ತಾ ಇತ್ತು. ಪುರಾತನ ಕಾಲದಲ್ಲಿ ಮಾಡಿದ್ದ ಗುಣಜಾತಿ ವರ್ಣಜಾತಿಯಾಗಿ ಪರಿವರ್ತನೆಗೊಂಡಿತ್ತು ಮತ್ತು ವೇದಜ್ಞಾನವನ್ನು ಹೊಂದಿರೋರು ಅದನ್ನು ಸಮಾಜದ ಒಳಗೆ ಉಪಯೋಗಿಸೋದು ಬದಲು ಅದನ್ನು ದಬ್ಬಾಳಿಕೆ ಮಾಡಿ ಜನಸಾಮಾನ್ಯರಿಗೆ ಮೇಲೆ ತುಂಬ ದಬ್ಬಾಳಿಕೆ ಮಾಡ್ತಾಯಿದ್ರು. ಅಂಥ ಸಮಯದಲ್ಲಿ ಭಾರತ ವರ್ಷ, ನಮ್ಮ ಭಗವಂತನ ಪ್ರಿಯವಾದ ಭಾರತ ವರ್ಷ ಕಗ್ಗತ್ತಲಿನಲ್ಲಿ ಮುಳುಗಿರಬೇಕಾದ್ರೆ ಭಗವಂತನ ಒಂದು ತೇಜದ ಅಂಶ ಭೂಮಿಗೆ ಬಂತು. ಬಹುಶಃ ಆ ಒಂದು ತೇಜದ ಅಂಶ ಶಾಕ್ಯಕುಲದ ರಾಜಮನೆತನವನ್ನು ಬೆಳಗದೆ ಜನಸಾಮಾನ್ಯನ ಮನೆಯನ್ನು ಬೆಳಗಿದ್ರೆ, ಹಣತೆ ಆಗಿದ್ದರೆ ಮನೆಯಲ್ಲಿ ಅದು ಅಷ್ಟು ಉಪಯೋಗಕಾರಿ ಆಗ್ತಿರಲಿಲ್ಲ ಅನಿಸುತ್ತೆ. ಅದಕ್ಕೇ ಆ ಭಗವಂತನ ಅಂಶ ರಾಜಮನೆತನವನ್ನು ಆರಿಸ್ಕೋದು. ಹಿಮಾಲಯ ತಪ್ಪಲು ಗಂಗಾ ತೀರ, ಅಲ್ಲಿ ಕಪಿಲವಸ್ತು ಎಂಬ ಒಂದು ರಾಜ್ಯ, ಆ ರಾಜ್ಯನ ಶಾಕ್ಯಕುಲ ಆಳ್ತಾ ಇತ್ತು. ಶಾಕ್ಯಕುಲದ ರಾಜ ಶುದ್ಧೋಧನ, ಅವನು ಪ್ರಜೆಗಳನ್ನು ತುಂಬ ಪ್ರೀತಿಸ್ತಾ ಇದ್ದ, ಪ್ರಜೆಗಳನ್ನ ಮಕ್ಕಳ ರೀತಿ ಪ್ರೀತಿಸ್ತಾ ಇದ್ದ. ಅವನಿಗೆ ಇಬ್ಬರು ಪತ್ನಿಯರು, ಪ್ರಜಾಪತಿ ದೇವಿ ಮತ್ತು ಮಾಯಾದೇವಿ. ಈ ಮಾಯಾದೇವಿನೇ ಈ ಯುಗ ಪುರುಷನಾದ ಬುದ್ಧನನ್ನು ಭೂಮಿಗೆ ಕರೆತಿರುವ ಮಹಾಕಾರ್ಯವನ್ನು ಮಾಡಿದ್ರು. ಅವಳು ಪುತ್ರ ಸಂತಾನಕ್ಕಾಗಿ ದಾನ ಧರ್ಮಾದಿಗಳನ್ನು ಧ್ಯಾನವನ್ನು ವ್ರತಾದಿಗಳನ್ನೆಲ್ಲನೂ ಮಾಡಿದ್ರು. ಹೀಗೆ ಅವಳು ವ್ರತದಲ್ಲಿ ನಿರತಳಾಗಿದ್ದಾಳೆ. ಒಂದು ದಿನ ಅವಳಿಗೆ ಒಂದು ಅದ್ಭುತವಾದ ಸ್ವಪ್ನ ಆಗತ್ತೆ. ಆ ಸ್ವಪ್ನದಲ್ಲಿ ಏನಪ್ಪ ಅಂತಂದರೆ, ದೇವತೆಗಳು ಅವಳನ್ನು ಹಿಮಾಲಯಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಒಂದು ಮಹಾ ಸರೋವರದಲ್ಲಿ ಸ್ನಾನ ಮಾಡಿಸ್ತಾರೆ. ಸ್ನಾನ ಮಾಡಿಸಿ ಅವಳನ್ನು ಅಲ್ಲಿ ಇರುವ ಬೆಟ್ಟ, ಎಂತಹ ಬೆಟ್ಟ, ಬೆಳ್ಳಿಯ ಬೆಟ್ಟದ ಮೇಲೆ ಕರೆದುಕೊಂಡು ಹೋಗಿ ಅಲ್ಲಿ ಚಿನ್ನದ ತೊಟ್ಟಿಲಿತ್ತಂತೆ, ಆ ತೊಟ್ಟಿಲಿನಲ್ಲಿ ಮಲಗಿಸಿದ್ರಂತೆ. ಆ ಸಮಯದಲ್ಲಿ ಬಿಳಿಯ ಒಂದು ಆನೆ ಸೊಂಡಲಿನಲ್ಲಿ ಒಂದು ಪುಷ್ಪವನ್ನು, ಕಮಲ ಪುಷ್ಪವನ್ನು ಇಟ್ಕೊಂಡು ಉತ್ತರ ದಿಕ್ಕಿಂದ ಬಂದಂತೆ, ಬಂದು ಅವಳ ಬಲಗಡೆಯ ಉದರವನ್ನು ಸೇರಿದಂತೆ. ಇದನ್ನು ಅವಳಿಗೆ ಹೇಳ್ಕೊಂಡಾಗ ಜ್ಯೋತಿಷರು ಅದಕ್ಕೆ ಹೇಳ್ತಾರೆ, ಈ ತಾಯಿ ಒಂದು ಗಂಡು ಸಂತಾನಕ್ಕೆ ಜನ್ಮವನ್ನು ಕೊಡ್ತಾಳೆ, ಆ ಮಗು ಚಕ್ರಾಧಿಪತಿ ಆಗತ್ತೆ, ಇಲ್ಲಾಂದರೆ ತ್ಯಾಗೀಶ್ವರನಾಗ್ತಾನೆ ಅನ್ಬಿಟ್ಟು. ಹೀಗೆ ಕಾಲ ಕಳೀತು. ವನವಿಹಾರದಲ್ಲಿ ಇರಬೇಕಾದ್ರೆ ನಮ್ಮ ಈ ಮಾಯಾದೇವಿ ಲುಂಬಿಣಿ ವನದಲ್ಲಿ ಅಶೋಕ ವೃಕ್ಷದ ಕೆಳಗೆ ಗಂಡು ಸಂತಾನಕ್ಕೆ ಜನ್ಮವನ್ನು ನೀಡ್ತಾಳೆ. ಆದರೆ ವಿಧಿಯ ಆಟ, ಆ ಮಗುವಿನ ಭವ್ಯ ಬಾಲ್ಯವನ್ನೇ ಆಗಲಿ, ಅವನು ಭವಿಷ್ಯದಲ್ಲಿ ತನ್ನ ಪ್ರೀತಿ ಕರುಣೆಯಿಂದ ಜಗತ್ತನ್ನು ಗೆಲ್ಲುವ ಒಂದು ದಿವ್ಯ ಲೀಲೆಯನ್ನಾಗಲಿ ಆ ತಾಯಿ ನೋಡೋದಕ್ಕಾಗಲಿಲ್ಲ. ಅವಳು ಮಗು ಕೇವಲ 9 ದಿನದ ಹಸುಕಂದನಾಗಿರ್ಬೇಕಾದ್ರೆ ಅವಳು ಇಹಲೋಕದ ನಾಟಕದಿಂದ ಮಾಯವಾಗ್ತಾಳೆ. ಆದರೆ ಅವಳ ತಂಗಿ ಸೋದರಿ ಪ್ರಜಾಪತಿ ದೇವಿ ಯಾವುದೇ ಪ್ರೀತಿಗೆ ಕೊರತೆ ಬರದಂತೆ ಈ ಮಗನನ್ನು ಸಿದ್ಧಾರ್ಥನನ್ನು ಪಾಲಿಸ್ತಾಳೆ. ತಂದೆಗೆ ಯಾವಾಗಲೂ ಚಿಂತೆ, ಎಲ್ಲಿ ಮಗ ದೇಶವನ್ನು ಬಿಟ್ಟು ಹೋಗ್ಬಿಡ್ತಾನೋ, ತ್ಯಾಗೀಶ್ವರನಾಗ್ಬಿಡ್ತಾನೋ ಅಂದ್ಬಿಟ್ಟು. ಅದಕ್ಕೆ ಅವನೇನು ಮಾಡ್ತಾನೆ, ಋತುಕನುಗುಣಸರವಾಗಿ ಅರಮನೆಗಳನ್ನ ಕಟ್ಟು ಅವಳನ್ನ ತುಂಬ ಕಾಪಾಡ್ಕೊಂಡು ಹೋಗ್ತಾನೆ ಅವನ್ನ. ಮತ್ತೆ ವಯಸ್ಸಿಗೆ ಬಂದಾಗ ಸುಂದರವಾದ ಹೆಣ್ಣನ್ನು ನೋಡಿ ಮದುವೆ ಮಾಡಿ ಯಶೋಧರೆಗೆ ಕೊಟ್ಟು ಮದುವೆ ಮಾಡಿ ಅವಳಿಂದ ಅವನಿಗೆ ಸಿದ್ಧಾರ್ಥನಿಗೆ ಗಂಡು ಸಂತಾನವೂ ಸಹ ಪ್ರಾಪ್ತವಾಗುತ್ತೆ. ಹೀಗೆ ದಿನಗಳು ಕಳೆಯಿತು. ಒಂದು ದಿನ ಏನಾಗತ್ತೆ, ದೈವಲೀಲೆ, ನಮ್ಮ ಸಿದ್ಧಾರ್ಥ ಒಂದು ಮುದು ವಯಸ್ಸಿನಿಂದ ಬಾಗಿದ ಶರೀರವನ್ನು, ಆತ್ಮ ತ್ಯಜಿಸಿದ ಒಂದು ಶವವನ್ನು ಮತ್ತು ರೋಗದಿಂದ ಬಳಲುತ್ತಿದ್ದ ಒಂದು ಶರೀರವನ್ನು ನೋಡ್ತಾನೆ. ಅವನಿಗೆ ತುಂಬ ಆಶ್ಚರ್ಯ ಆಗತ್ತೆ, ಏಕೆಂದರೆ ಅವನು ಹಿಂದೆ ಯಾವತ್ತೂ ಈ ಥರ ನೋಡಿಲ್ಲ. ಆಗ ಅವನು ತನ್ನ ಸಾರಥಿ ಚನ್ನ ಅಥವಾ ಚಂದಕ ಅವನ ಹೆಸರು, ಅವನಿಂದ ಈ ಷಟ್ವಿಕಾರಗಳು, ದೇಹದ ಷಟ್ವಿಕಾರ ಅಂತ ನಾವೇನು ಹೇಳ್ತೀವೋ ಅದನ್ನು ಕೇಳಿ ಅವನಿಗೆ ತುಂಬ ದುಃಖ ಆಗತ್ತೆ. ಅವನು ಹಾಗೆಯೇ ನೋಡ್ತಾನೆ, ಒಂದು ಸೌಮ್ಯವಾದ ಶಾಂತನಾದ ಒಬ್ಬ ಸನ್ಯಾಸಿಯನ್ನು ನೋಡ್ತು ಏನೋ ಒಂದು ಅವನ ಮನಸ್ಸಿಗೆ ಒಂದು ಶಾಂತಿ ಉಂಟಾಗತ್ತೆ. ಅವನು ಮನಸ್ಸಿನೊಳಗೆ ನಿಶ್ಚಯ ಮಾಡ್ತಾನೆ, ನಾನು ಈ ಜೀವನದ ದುಃಖಕ್ಕೆ ನಾನು ಪರಿಹಾರ ಕಂಡುಹಿಡಿಯಲೇಬೇಕು, ಏನಾದರೂ ಮಾಡಬೇಕು ಅಂತ ಮನಸ್ಸಿನೊಳಗೆ ಅವನು ಚಿಂತೆ ಮಾಡ್ತಾ ಇರ್ತಾನೆ. ಹೀಗೆ ಎತ್ತ ಅವನೇನು ಮಾಡ್ತಾನೆ, ಒಂದು ದಿನ ಅರಮನೆಯನ್ನು ಬಿಟ್ಟು ಮಧ್ಯರಾತ್ರಿ ಎಲ್ಲರನ್ನು ಬಿಟ್ಟು ಹೋಗ್ತಾನೆ. ನಂತರ ಅವನಿಗೆ ಮಾರ್ಗದರ್ಶನಕ್ಕೆ ಬೇಕಲ್ವಾ, ಮಾರ್ಗದರ್ಶನದ ಹುಡುಕಾಟ. ಅವನು ಎಷ್ಟು ಅವನ ಒಂದು ಇತ್ತು ಅಂದರೆ ಮನಸ್ಸಿನ ಮೃಗವನ್ನು ಗೆದ್ದ ಬುದ್ಧ ಸಿದ್ಧಾರ್ಥ, ಅವನ ಎಷ್ಟು ಅವನು ಏನು ಮಾಡ್ತಾನೆ ಅಂತಂದರೆ ತನ್ನ ಮಾರ್ಗದರ್ಶಕರನ್ನೇ ಮೀರಿ ಹೋಗ್ತಾನೆ. ಆಗ ಈ ಮಾಯಾದೇವಿ, ಮಾರ ಅಂತ ಹೇಳ್ತಾರೆ ಅವರು, ಮಾಯಾದೇವಿ ತುಂಬ ಪ್ರಲೋಭನೆಗಳು, ಟೆಂಪ್ಟೇಷನ್ಗಳನ್ನ ತೋರಿಸ, ಸತಿಸುತರ ಮೋಹ, ತಂದೆ ತಾಯಿಯರ ಮೋಹ, ರಾಜಮೋಹ, ಎಷ್ಟು ಥರ ಮೋಹ ಇದೆ ಅದೆಲ್ಲ ತೋರಿಸ್ತಾನೆ. ಆದರೆ ಇದು ಯಾವುದಕ್ಕೂ ಜಗ್ಗದಿಲ್ಲ ನಮ್ಮ ಭಾವಿ ಬುದ್ಧ. ನಂತರ ಇದಕ್ಕೆಲ್ಲ ಜಗ್ತಿಲ್ಲ ಅಂದ್ಬಿಟ್ಟು ಅವನು ಬಿರುಗಾಳಿಯನ್ನು, ಮಳೆಯನ್ನು ಇದನ್ನು ಸಹ ತೋರಿಸ್ತಾನೆ ಈ ಮಾರ ಮಾಯಾದೇವಿ. ಅದಕ್ಕೂ ಸಹ ಜಗ್ಗದ ನಮ್ಮ ಸಿದ್ಧಾರ್ಥ, ಇಹಾಸನೆ ಶುಷ್ಯತುಮೆ ಶರೀರಂ ಅಂದ್ಬಿಟ್ಟು ಕುತ್ಕೊಂಡು ಆಸನದಲ್ಲಿ ಕುಳಿತುಕೊಂಡು ಕೇವಲ 7 ವಾರಗಳಲ್ಲಿ ಮಹರ್ಷಿಗಳು ಸಹಸ್ರ ವರ್ಷಗಳಲ್ಲೂ ಸಹ ಪಡೆಯದ ತಪಸ್ಸಿನ ಸಿದ್ಧಿಯನ್ನು ಪಡಿತಾನೆ. ಆ ಸಿದ್ಧಿಯನ್ನು ಅವನು ಸಮಾಜದ ಕಲ್ಯಾಣಕ್ಕಾಗಿ ಅರ್ಪಿಸ್ತಾನೆ, ಅನೇಕ ಜನರ ಜೀವನದ ದಿಕ್ಕನ್ನು ಬದಲಿಸ್ತಾನೆ ಮತ್ತು ಅವನು ಅನೇಕ ಜನರ ಜೀವನಕ್ಕೆ ಸ್ಫೂರ್ತಿಯಾಗ್ತಾನೆ. ನಮ್ಮ ಬುದ್ಧನ ಜೀವನದಲ್ಲಿ ನಾವು ಹಲವಾರು ಘಟನೆಗಳನ್ನು ನೋಡ್ತೇವೆ. ಅವನ ಜೀವನದ ಒಂದೆರಡು ಘಟನೆಗಳನ್ನು ಮಾತ್ರ ನಮ್ಮ ಜೀವನಕ್ಕೆ ಹೇಗೆ ಅದು ಮಾರ್ಗದರ್ಶನವಾಗುತ್ತೆ ಅಂತ ನೋಡೋಣ. ಮೊದಲಿಗೆ ನಮ್ಮ ಬುದ್ಧ ಮುಂಚೆನೆ ಹೇಳಿದ ಹಾಗೆ ಈ ಶರೀರದಲ್ಲಿ ನಾನು ಸಾಧನೆ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಕೂತ್ಕೊಂಡಿರ್ತಾನೆ. ಅನ್ನ ನೀರು ಎಲ್ಲವನ್ನು ತ್ಯಾಗ ಮಾಡಿ ಕೂತ್ಕೊಂಡಿದ್ದಾನೆ ತಪಸ್ಸಿಗೆ. ಆದರೆ ತುಂಬ ಬಳಲಿ ಹೋಗಿದ್ದಾನೆ, ಸುಸ್ತಾಗ್ಬಿಟ್ಟಿದ್ದಾನೆ, ಜ್ಞಾನ ತಪ್ಪಿ ಹೋಗುತ್ತೆ ಅವನಿಗೆ. ಆಗ ಸುಜಾತ ತಂದ ಪಾಯಸ ಅವನಿಗೆ ಮರುಜೀವನವನ್ನೇ ಕೊಡುತ್ತೆ. ಅವನು ಆಹಾರ ಸ್ವೀಕರಿಸ್ತಾ ಅಂತ ಅಂದ್ಬಿಟ್ಟು ಕೆಲವು ಅನುಯಾಯಿಗಳು ಅವನ ಬಿಟ್ಟು ಹೋಗ್ಬಿಡ್ತಾರೆ. ಆದರೂ ಸಹ ಬುದ್ಧ ಅದಕ್ಕೆಲ್ಲ ಚಿಂತೆ ಮಾಡಲಿಲ್ಲ. ಅವನು ಈ ಶರೀರನ ಆ ಥರ ದಂಡಿಸಬಾರ್ದು ಅಂತ ನಿಶ್ಚಯ ಮಾಡಿ ಅವನೇನು ಮಾಡ್ತಾನೆ, ಅವರನ್ನೆಲ್ಲ ಕಡೆಗಣಿಸಿ ತನ್ನ ಸಾಧನೆಯನ್ನು ಮುಂದುವರಿಸ್ತಾನೆ. ಇದರಿಂದ ನಮಗೆ ಏನು ಉದಾಹರಣೆ, ಈ ಶರೀರ ನಮ್ಮ ಎಸ್ಪೆಷಲಿ ಮನುಷ್ಯ ಶರೀರ 84 ಲಕ್ಷಗಳ ಜನ್ಮಗಳ ನಂತರ ಸಿಕ್ಕಿರೋ ಶರೀರ, ಇದು ಭಗವಂತನ ಪ್ರಸಾದ, ಇದನ್ನು ನಾವು ದಂಡಿಸಬಾರದು. ಮಧ್ಯಪಂತ ನಮ್ಮ ಸ್ವಾಮೀಜಿ ಹೇಳ್ತಾರೆ, ಮಧ್ಯಪಂತ ಇದನ್ನು ನಾವು ಆರೋಗ್ಯದಿಂದ ಕಾಪಾಡ್ಕೋಬೇಕು, ಅದಕ್ಕೇನು ಅವಶ್ಯಕತೆನೋ ಅದಕ್ಕೆಲ್ಲ ಕೊಡಬೇಕು ನಾವು. ಇದು ನಮ್ಮ ಸ್ವಾಮೀಜಿ ಹೇಳ್ತಾರೆ, ಹ್ಯೂಮನ್ ಬರ್ತ್ ಈಸ್ ಗ್ರೇಟರ್ ದೆನ್ ಆಲ್ ಬರ್ತ್ಸ್ ಆಫ್ ಈವನ್ ಗಾಡ್ಸ್ ಅಂತ ಹೇಳ್ತಾರೆ. ಏನಂದರೆ ಪ್ರಾಣಿಗಳ ಶರೀರ ಆಗಲಿ, ಈವನ್ ದೇವತೆಗಳ ಶರೀರ ಆಗಲಿ, ಅದೆಲ್ಲ ಭೋಗತನು, ಆ ಶರೀರದಿಂದ ಭೋಗ ಮಾತ್ರ ಮಾಡೋಕ್ಕೆ ಆಗತ್ತಷ್ಟೇ. ಇವಾಗ ಇಂದ್ರ ಚಂದ್ರ ನಾವೇನೇನು ಹೇಳ್ತೀವೋ ಅವರೆಲ್ಲ ಭೋಗಿಸ್ಬೋದೆ ಹೊರತು ಕರ್ಮವನ್ನು ಮಾಡೋದಕ್ಕಾಗಲ್ಲ. ನಮ್ಮ ಈ ಒಂದು ಮಾನವ ಜನ್ಮದಲ್ಲಿ ಮಾತ್ರ ನಾವು ಕರ್ಮವನ್ನು ಮಾಡಿ ಕರ್ಮವನ್ನು ನಾಶ ಮಾಡ್ಕೋಬಹುದು. ಆದ್ದರಿಂದ ನಾವು ಈ ಜೀವನವನ್ನು ವಿವೇಕ ಚೂಡಾಮಣಿಯಲ್ಲಿ ನಮ್ಮ ಶಂಕರಾಚಾರ್ಯ ಹೇಳ್ತಾರೆ, ದುರ್ಲಭಂ ತ್ರಯಮೇವೇತದ್ ದೇವಾನುಗ್ರಹ ಮೇತುಕಂ ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಪುರುಷ ಸಂಶಯ ಅಂತ ಹೇಳ್ತಾರೆ. ಹೀಗೆ ಭಗವಂತನ ಅನುಗ್ರಹದಿಂದ ಮತ್ತು ದುರ್ಲಭವಾಗಿ ದೊರೆಯುವ ಈ ಜನ್ಮವನ್ನು ನಾವು ಸರಿಯಾಗಿ ಉಪಯೋಗಿಸ್ಕೋಬೇಕು. ಇದಕ್ಕೆ ನಾವು ದಂಡನೆ ಮಾಡಿ
ಇದನ್ನು ಕಡೆಗಣಿಸಬಾರ್ದು ಅಂತ ತಿಳ್ಕೊಂಡ್ವಿ. ಅಟ್ ದ ಸೇಮ್ ಟೈಮ್ ಇನ್ನೊಂದು ಇನ್ನು ಶಂಕರಾಚಾರ್ಯರೇ ಹೇಳ್ತಾರೆ, ಗ್ರಾಹಂ ದಾರುಧಿಯ ನದಿಂ ತರ್ತುಂ ಸಹಿಚ್ಛತಿ. ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಈ ಶರೀರವನ್ನು ಪೋಷಣೆ ಮಾಡ್ಕೊಂಡು ಹೋದರೆ, ಪೋಷಣೆ ಮಾಡೋದು ಹೇಗೆ ಅಂತಂದರೆ ತುಂಬ ಪೋಷಣೆ ಮಾಡಬಾರ್ದು, ಅದಕ್ಕೆ ಮದ್ಯಪಂತ ಅಂತ ಹೇಳಿರೋದು. ಅದು ಹೇಗೆ ಅಂತಂದರೆ ನದಿಯನ್ನು ದಾಟೋದಕ್ಕೆ ಮೊಸಳೆಯ ಸಹಾಯ ತಗೊಂಡಂಗೆ ಆಗತ್ತೆ, ಅಷ್ಟೂ ಸಹ ಶರೀರವನ್ನು ಪೋಷಿಸಬಾರ್ದು ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ. ಹಾಗೆ ಶರೀರವನ್ನು ನಾವು ಕಾಪಾಡ್ಕೋಬೇಕು, ಮದ್ಯಪಂತದಲ್ಲಿ ಇದ್ದುಕೊಂಡು ನಾವು ನಮ್ಮ ಸಾಧನೆಗೆ ಹೇಗೆ ಅನುಕೂಲವೋ ಹಾಗೆ ಮಾಡಿಕೊಂಡು ನಮ್ಮ ಶರೀರನ ಕಾಪಾಡಬೇಕು. ಇದು ಮೊದಲನೇ ಇನ್ಸಿಡೆಂಟ್. ಎರಡನೇ ಇನ್ಸಿಡೆಂಟ್ ಬಂದ್ಬಿಟ್ಟು ಶಿಷ್ಯರ ಒಡನೆ ಬುದ್ಧ ಹೋಗ್ತಾ ಇರ್ತಾನೆ. ಆಗ ಕೆಲವು ವಿರೋಧಿಗಳು ಬಂದ್ಬಿಟ್ಟು ಅವನ್ನ ತುಂಬ ಬೈತಾರೆ, ಹೀಯಾಳಿಸ್ತಾರೆ. ಅದಕ್ಕೆ ಯಾವುದಕ್ಕೂ ಅವನು ಡಿಸ್ಟರ್ಬ್ ಆಗೋದಿಲ್ಲ. ಏನಾಗುತ್ತೆ, ಅವಾಗ ಶಿಷ್ಯರೆಲ್ಲನೂ ಸುಮ್ಮನೆ ಇದ್ದವರು ಕೇಳ್ತಾರೆ, ಏನು ಈ ಥರ ಮಾಡಿದ್ನಿ, ಅವ್ರು ಏನಾದರೂ ಉತ್ತರ ಕೊಡ್ಬೋದಿತ್ತಲ್ಲ, ಪ್ರತ್ಯುತ್ತರ ಕೊಡ್ಬೋದಿತ್ತಲ್ಲ, ಏನು ಪ್ರತಿಕ್ರಿಯೆನೇ ಇಲ್ವಲ್ಲ ನಿಂದು ಏನು ಅಂತ ಅಂದ್ಬಿಟ್ಟು ಕೇಳ್ತಾರೆ. ಅದಕ್ಕೆ ಉತ್ತರವನ್ನು ಕೊಡದೆ ನಮ್ಮ ಬುದ್ಧ ಶಿಷ್ಯರಿಗೆ ಮತ್ತೆ ಮರು ಪ್ರಶ್ನೆಯನ್ನು ಹಾಕ್ತಾನೆ. ನೋಡಿ, ನಿಮಗೆ ಕೆಲವರು ಉಪಹಾರವನ್ನು ಗಿಫ್ಟನ್ನು ತೊಗೊಂಬಂದು ಕೊಡ್ತಾರೆ, ಅದನ್ನು ನೀವು ಸ್ವೀಕಾರ ಮಾಡಲಿಲ್ಲ ಅಂದರೆ ಎಲ್ಲೋಗತ್ತೆ ಅದು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆವಾಗ ಶಿಷ್ಯರು ಹೇಳ್ತಾರೆ, ನಿಶ್ಚಯವಾಗಿ ಅದು ಅವ್ರ ಹತ್ರನೇ ಇರುತ್ತೆ, ಈ ತಂದವ್ರ ಹತ್ರನೇ ಇರುತ್ತೆ ಅಂತ ಹೇಳ್ತಾರೆ. ಆವಾಗ ನಮ್ಮ ಬುದ್ಧ ಹೇಳ್ತಾನೆ, ನೋಡಿ, ಹಾಗೇ ಅವರು ಮಾಡಿದ ಅವಮಾನವನ್ನು, ಅವರು ಬೈದದ್ದನ್ನು ನಾನು ಯಾವುದನ್ನು ಸ್ವೀಕರಿಸಿಲ್ಲ, ಅದೆಲ್ಲ ಯಾರ ಹತ್ರ ಉಳ್ಕೊಳ್ತೀವಾಗ ಅವನ ಹತ್ರನೇ ಉಳ್ಕೊಳ್ತು ಅಂತ ಹೇಳ್ತಾನೆ. ಹೀಗೆ ಇದರಿಂದ ನಾವೇನು ಕಲ್ತ್ಕೋಬೋದು, ಎಂಥ ಅವತಾರಗಳನ್ನು ಮಹಾತ್ಮರನ್ನು ಬಿಡದ ಲೋಕನಿಂದೆ ನಮ್ಮಂಥ ಸಾಮಾನ್ಯ ಜನರನ್ನು ಬಿಡುತ್ತಾ? ಇದು ತುಂಬ ಸಹಜವಾದದ್ದು, ಲೋಕನಿಂದೆ ನಮ್ಮನ್ನು ನಿಂದಿಸೋದೆಲ್ಲ ತುಂಬ ಸಹಜನೇ. ಆದರೆ ಇದಕ್ಕೆಲ್ಲನೂ ಸಹ ನಾವು ಚಿಂತೆ ಮಾಡದೆ ಇದಕ್ಕೆ ನಾವು ಮುಂದೆ ಹೋಗಬೇಕು. ಒಂದು ಸುಂದರವಾದ ಸುಭಾಷಿತ ಇದೆ, ಪರವಾದಂ ಪರದ್ರವ್ಯಂ ಪರಹಾನಿಂ ಪರಸ್ತ್ರೀಯಂ ಪರವೇಶ್ಮ ನಿವಾಸಂಚ ದೂರತಃ ಪರಿವರ್ಜಯೇತ್ ಅಂತ ಹೇಳ್ತಾರೆ. ಬೇರೆಯವ್ರ ಬಗ್ಗೆ ಚರ್ಚೆ ಮಾಡೋದಾಗಲಿ, ಬೇರೆಯವರ ಹಣ ಆಗಲಿ, ಬೇರೆಯವರ ವಸ್ತು ಆಗಲಿ, ಪರಸ್ತ್ರೀ ಅಂತ ಹೇಳ್ತಾರೆ, ಅದನ್ನು ಆಪೋಸಿಟಾಗೂ ತೊಗೋಬೋದು ನಾವು, ಮತ್ತು ಕೆಟ್ಟ ಒಂದು ಜಾಗ ಇದನ್ನೆಲ್ಲ ಸಹ ದೂರದಿಂದಲೇ ನಾವು ವರ್ಜಿಸ್ಬೇಕೇ ಹೊರತು ಇದ್ರ ಹತ್ರ ಹೋಗಬಾರ್ದು ಅಂತ ಹೇಳ್ತಾರೆ. ಇದರಿಂದ ಏನಾಗತ್ತೆ, ಏನು, ನಾವು ಪ್ರತಿಯೊಬ್ಬರು ಸಹ ನಾವು ಯಾವುದೇ ಕ್ಷೇತ್ರದಲ್ಲಿರ್ಬೋದು, ಸೋಷಿಯಲ್ ಲೈಫ್, ಮನಾಸ್ಟಿಕ್ ಲೈಫ್, ಪೊಲಿಟಿಕಲ್ ಲೈಫ್, ಯಾವುದೇ ಲೈಫಲ್ಲಿರ್ಬೋದು, ನಾವು ಪ್ರತಿಯೊಬ್ಬರು ಸಹ ಈ ಒಂದು ಇದನ್ನು ನಾವು ಪ್ರತಿಜ್ಞೆ ಮಾಡಿಕೊಂಡ್ರೆ ನಾವು ಪರಚರ್ಚೆಗೆ ಮಾಡೋದಿಲ್ಲ, ಪರನಿಂದೆ ಮಾಡೋದಿಲ್ಲ ಅಂದರೆ ನಿಜವಾಗ ನಮ್ಮ ಸಮಾಜ ತುಂಬ ಸ್ವರ್ಗ ಆಗತ್ತೆ ಅಂತ ಹೇಳ್ಬೋದು, ತುಂಬ ಸುಂದರವಾಗಿ ನಡೆಯುತ್ತೆ. ಕೊನೆಯದಾಗಿ ಒಂದು ಘಟನೆ, ಬುದ್ಧನ ಬಳಿ ನವಜಾತ ಶಿಶುವನ್ನು ಕಳೆದುಕೊಂಡ ತಾಯಿ ಬರ್ತಾಳೆ. ಅವಳ ಮಗುವನ್ನು ಕಳೆದುಕೊಂಡ ಒಂದು ಆರ್ತಧ್ವನಿ ಹೇಗೆ ಅಂದರೆ ಕಲ್ಲನ್ನೇ ಕರಗಿಸ್ದ ಹಾಗಿತ್ತು. ಆದರೆ ಈ ಒಂದು ನಮ್ಮ ಕರುಣಾಮಯನ ಬುದ್ಧನ ಹೃದಯವನ್ನು ಅವಳ ಆರ್ತಧ್ವನಿ ಕರಗಿಸ್ತಿಲ್ಲ. ಅವಳು ಬಂದು ಕೇಳ್ಕೊಳ್ತಾಳೆ, ತನ್ನ ನವಜಾತ ಶಿಶುವಿಗೆ ಮರಳಿ ಪ್ರಾಣವನ್ನು ಕೊಡೋದಕ್ಕೆ ಅವನು ಕೇಳ್ಕೊಳ್ತಾಳೆ. ಆದರೆ ಅವನು ಅವಳಿಗೆ ಜ್ಞಾನವನ್ನು ನೀಡಬೇಕು ಅಂದ್ಬಿಟ್ಟು ಡಿಸೈಡ್ ಮಾಡಿ ಏನು ಮಾಡ್ತಾನೆ, ಹೋಗಮ್ಮ, ನೀ ಹೋಗಿ ಸಾವಿಲದ ಮನೆಯಿಂದ ಸಾಸಿವೆ ಕಾಳನ್ನು ತೆಗೆದುಕೊಂಡು ಬಾ, ಆಗ ನಿನ್ನ ಮಗನಿಗೆ ನಾನು ಮರುಜೀವನವನ್ನು ಕೊಡ್ತೇನೆ ಅಂತ ಹೇಳ್ತಾಳೆ. ಅವಳ ತಾಯಿಗೆ ಪ್ರೀತಿಯಿಂದ ಕುರುಡಾಗಿದ್ದ ತಾಯಿ, ಅವಳ ಆಸೆನೂ ಸಹ ಕುರುಡಾಗಿತ್ತು, ಅವಳೇನು ಮಾಡಿದ್ಲು, ತುಂಬ ಸಂತೋಷದಿಂದ ಮನೆ ಮನೆಗೆ ತಿರುಗಿದ್ಲು, ಎಲ್ಲರನ್ನೂ ಕೇಳ್ತಾಳೆ. ಪ್ರತಿಯೊಂದು ಮನೆಯಲ್ಲಿಯೂ ಎಲ್ಲ ಏನು ಹೇಳ್ತಿದ್ದಾರೆ, ಹೌದಮ್ಮ ನಮಗೆ ಗೊತ್ತು, ನಮ್ಮ ಪ್ರೀತಿ ಪಾತ್ರನ ಕಳೆದುಕೊಂಡಾಗ ಎಷ್ಟು ನೋವಾಗತ್ತೆ ನಮಗೆ ಗೊತ್ತಮ್ಮ, ತಗೊಳಮ್ಮ ಅಂತ ಬರ್ತಿದ್ದಾರೆ. ಹೀಗೆ ತುಂಬ ನಿರಾಶಳಾಗ್ಬಿಟ್ಲು, ಪ್ರತಿಯೊಂದು ಮನೆಯಲ್ಲೂ ಸಹ ಹೀಗೆ ಹೇಳ್ತಿದ್ದಾರೆ. ನಿರಾಶಳಾಗಿ ಹತಾಶಳಾಗಿ ಅವಳು ಮತ್ತೆ ಬುದ್ಧನ ಹತ್ರ ಬಂದು ತನ್ನ ಅಳುವನ್ನು ತೋಡ್ಕೊಳ್ತಾಳೆ. ಇದರಿಂದ ನಮಗೇನು ಗೊತ್ತಾಗುತ್ತೆ, ಬುದ್ಧ ಅವಳಿಗೆ ಜ್ಞಾನವನ್ನು ನೀಡ್ತಾನೆ. ಇದರಿಂದ ನಮಗೇನು ಗೊತ್ತಾಗುತ್ತೆ, ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಅಂತ ಹೇಳ್ತಾರೆ. ಕೃಷ್ಣ ಭಗವಾನ್ ಹೇಳ್ತಾನೆ, ಹುಟ್ಟಿದವನು ಸಾಯಲೇಬೇಕು, ಸತ್ತವನು ಹುಟ್ಟಲೇಬೇಕು. ಇದು ಕಹಿ ಸತ್ಯ, ಸತ್ಯ ಆದರೆ ಕಹಿ ಸತ್ಯ, ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಇದರಿಂದ ಇದು ತಿಳಿದವ್ರು ಹೇಳ್ತಾರೆ, ಪರೀಕ್ಷಿತನಿಗೆ ಗೊತ್ತಿತ್ತು ತಾನು 7 ದಿನ ಬದುಕ್ತೀನಿ ಅಂತ ಅಂದ್ಬಿಟ್ಟು, ಆದರೆ ನಮ್ಗಳು ಗೊತ್ತಿಲ್ಲ, ಮರು 7 ಕ್ಷಣದಲ್ಲೇ ನಮಗೇನಾಗತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಹಾಗಂದ್ಬಿಟ್ಟು ನಾವು ಇವಾಗಲೇ ಸತ್ಬಿಡೋದ ಇಲ್ಲ, ಸಾವು ಬರೋವರೆಗೂ ನಾವು ಕಾಯೋಣ, ಆದರೆ ಪ್ರತಿದಿನವೂ ಸಹ ಸಾರ್ಥಕ ಮಾಡಿಕೊಂಡು ನಾವು ಜೀವನವನ್ನು ನಡೆಸೋಣ, ಇದೇ ನಮ್ಮ ಧ್ಯೇಯ ಆಗಿರಬೇಕು. ಈ 3 ಘಟನೆಗಳಿಂದ ನಮಗೇನಾಯಿತು, ಫಸ್ಟು ನಮ್ಮ ಶರೀರವನ್ನಗೆ ನಾವು ಅವಮಾನ ಮಾಡಬಾರ್ದು, ಇದನ್ನು ನಾವು ಸಂರಕ್ಷಿಸಿಕೊಂಡು ನಮ್ಮ ಸಾಧನೆಗೆ ನಾವು ಮಾಡಬೇಕು. 2ನೇದಾಗಿ ಪರನಿಂದೆ ಪರಿಚರ್ಚೆಗಳನ್ನ ತೊಡಗಬಾರ್ದು. 3ನೇದು ಸಾವನ್ನು ನಾವು ಸ್ವಾಗತಿಸ್ಬೇಕು, ನೆಂಟನ ಕರೆಯದೇ ಬರೆದ ಅನಿರೀಕ್ಷಿತ ನೆಂಟನ ಥರ ನಾವು ಅದನ್ನು ಸ್ವಾಗತಿಸ್ಬೇಕು, ಇದರಿಂದ ನಾವು ಮನಗುಂದಬಾರದು. ನಾವು ಸರ್ವದೇವ ದೇವಿ ಸ್ವರೂಪ ಶ್ರೀರಾಮಕೃಷ್ಣ ಅಂತ ಹೇಳ್ತೇವೆ. ಶ್ರೀರಾಮಕೃಷ್ಣರು ಮತ್ತು ಬುದ್ಧ ಇದನ್ನು ನೋಡೋಣ. ದಕ್ಷಿಣೇಶ್ವರದ ಕೊಠಡಿಯಲ್ಲಿ ಶ್ರೀರಾಮಕೃಷ್ಣರ ಕೊಠಡಿಯಲ್ಲಿ ಬುದ್ಧನ ಮೂರ್ತಿ ಇರತ್ತೆ. ಅವರಿಗೆ ಈ ಬುದ್ಧನ ಅನುಭವದ ಮೇಲೆ ತುಂಬ ವಿಶ್ವಾಸ ಇರುತ್ತೆ. ಶ್ರೀರಾಮಕೃಷ್ಣ ನಂತರ ಕಾಶಿಪುರಕ್ಕೆ ಹೋದಾಗ ಇವರು ನಮ್ಮ ನರೇನೆಲ್ಲಾನು ಹೋಗಿರ್ತಾರಲ್ವಾ ಬುದ್ಧಗಯ್ಯೆಗೆ, ಅವ್ರು ಬಂದಾಗ ಅಲ್ಲಿದ್ದು ಡೀಟೇಲ್ಸ್ ಎಲ್ಲ ಕೇಳ್ಕೊಳ್ತಾರೆ, ಬುದ್ಧ ಹೇಗಿದ್ದ ಅಲ್ಲಿ, ಹೇಗೆ ಕುತ್ಕೊಂಡಿದ್ದ, ಅದು ಸ್ಟ್ಯಾಚ್ಯೂ ಹೇಗೆಗಿತ್ತು ಅಂತ ಅಂದ್ಬಿಟ್ಟೆಲ್ಲ ಕೇಳ್ತಾರೆ. ಆವಾಗ ನರೇಂದ್ರನಾಥ್ ಹೇಳ್ತಾನೆ, ನರೇಂದ್ರನಾಥ್ ಎಲ್ಲ ವಿವರಣೆ ಕೊಟ್ಬಿಟ್ಟು ಈ ಥರ ಜ್ಞಾನ ಮುದ್ರಲ್ಲಿ ಇದ್ದ ಅವನು ಅಂತಲೇ ಹೇಳ್ಬಿಟ್ಟು ನರೇಂದ್ರನಾಥ್ ಹೇಳ್ತಾನೆ ಈ ಥರ ಅವನನ್ನು ನಾಸ್ತಿಕ ಅಂತ ಹೇಳ್ತಾರೆ. ನಾವು ನೋಡ್ಬೋದು ನಾಸ್ತಿಕ ಸಿದ್ಧಾಂತದಲ್ಲೇ ನಮ್ಮ ಬುದ್ಧಂದು ಇದರ ದರ್ಶನದಲ್ಲಿ, ನಾಸ್ತಿಕ ದರ್ಶನದಲ್ಲೇ ಬುದ್ಧನ ದರ್ಶನವೇ ಸಹ ಇರೋದು. ಅದಕ್ಕೆ ನಾಸ್ತಿಕ ಅಂತ ಹೇಳ್ತಾರೆ ಎಲ್ಲರೂ ಅವನ್ನ ಅಂತ ಅಂದ್ಬಿಟ್ಟು ನರೇಂದ್ರನಾಥ್ ಹೇಳ್ತಾನೆ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಇಲ್ಲ ಇಲ್ಲ ಅವನು ನಾಸ್ತಿಕ ಅಲ್ಲ, ಆದರೆ ಅವನಿಗೆ ಅವನು ಏನು ಸಾಕ್ಷಾತ್ಕಾರ ಮಾಡಿಕೊಂಡು ಅದನ್ನು ಅವನು ವರ್ಡ್ಸಲ್ಲಿ ಅಂದರೆ ಅವನಿಗೆ ಅವನು ಅದನ್ನು ಹೇಳೋದಕ್ಕಾಗಲೇ ನಿಮಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರಲಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆಮೇಲೆ ಶ್ರೀರಾಮಕೃಷ್ಣ ಜ್ಞಾನ ಮುದ್ರೆ ಅದೆಲ್ಲ ಕೇಳ್ಬಿಟ್ಟು ತುಂಬ ಇದು ಮಾಡ್ತಾರೆ, ಹೌದಾ ಹೀಗೆ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಆಮೇಲೆ ಶ್ರೀರಾಮಕೃಷ್ಣ ತಮ್ಮನ ಶರೀರವನ್ನು ತೋರಿಸ್ತಾ ಹೇಳ್ತಾರೆ ನರೇಂದ್ರನಾಥನಿಗೆ, ನೋಡು ನರೇನ್ ನೀನು ಎಲ್ಲಿ ಬೇಕಾದ್ರೆ ಸುತ್ತಿ ಬಾ, ಈ ಸರಿ ಎಲ್ಲ ಇದ್ರೊಳಗೇ ಇದೆ, ಅಂದರೆ ನನ್ನೊಳಗೆ ಬುದ್ಧನೂ ಇದ್ದಾನೆ ಅಂದ್ಬಿಟ್ಟು ಅವರು ತಮ್ಮನ್ನು ತೋರಿಸಿ ಹೇಳ್ತಾರೆ. ಈ ವಿಜ್ಞಾನಾನಂದ ಮಹಾರಾಜ ಪರಿವ್ರಾಜಕ ಸಮಯದಲ್ಲಿ ಶ್ರೀರಾಮಕೃಷ್ಣರ ಒಂದು ಫೋಟೋವನ್ನು ಇಟ್ಕೊಂಡು ಎಲ್ಲ ಕಡೆ ಹೋಗ್ತಾ ಇರ್ತಾರೆ. ಒಮ್ಮೆ ಶ್ರೀರಾಮಕೃಷ್ಣರ ಫೋಟೋವನ್ನು ನೋಡಿದ ಒಬ್ಬ ಬೌದ್ಧ ಸಾಧು ಹೇಳ್ತಾನೆ, ಇವನ ಕಣ್ಣುಗಳು ನೋಡಿದ್ರೆ ಬುದ್ಧನ ಕಣ್ಣು ಥರನೇ ಇದೆ, ಬುದ್ಧನೇ ಮತ್ತೆ ಮರಳಿ ಬಂದ, ನನಗೆ ಈ ಒಂದು ಫೋಟೋವನ್ನು ನನಗೆ ದಯವಿಟ್ಟು ಕೊಡು ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತಾನೆ. ಅಂದರೆ ಬೌದ್ಧ ಸಾಧುನೂ ಸಹ ಶ್ರೀರಾಮಕೃಷ್ಣದಲ್ಲಿರುವ ಬುದ್ಧನನ್ನು ಗುರುತಿಸಿದ. ಹೀಗೆ ಇವನು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನಲ್ಲ, ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀ ಮಧುರ್ಜಿತ ಮೇವವ, ಯಾವ್ಯಾವುದು ವಿಭೂತಿಗಳು ಶ್ರೇಷ್ಠತೆಗಳಿದೆಯೋ ಅದೆಲ್ಲನೂ ಭಗವಂತನ ಅಂಶವೇ ಹೊರತು ಬೇರೆ ಎಲ್ಲ. ಈಗ ನಮ್ಮ ಸ್ವಾಮೀಜಿ ಮತ್ತು ಬುದ್ಧ ನೋಡೋಣ. ಸ್ವಾಮೀಜಿಗೆ ಚಿಕ್ಕ ವಯಸ್ಸಿನಿಂದನೂ ಎರಡು ಮೂರ್ತಿಗಳು ಅವ್ರ ಕಣ್ಮುಂದೆ ಬರುತ್ತೆ. ಒಬ್ಬ ತ್ಯಾಗೀಶ್ವರನಾದ ಒಬ್ಬ ವ್ಯಕ್ತಿ, ಅವನೇ ಬುದ್ಧ. ನರೇಂದ್ರನಿಗೆ ಚಿಕ್ಕ ವಯಸ್ಸಿನಿಂದ ಧ್ಯಾನ ಮಾಡುವ ಒಂದು ಅಭ್ಯಾಸ, ಯಾವಾಗಲೂ ಧ್ಯಾನ ಮಾಡ್ತಾ ಇರ್ತಾರೆ, ಧ್ಯಾನದ ಹಬ್ಬಗಳು ಆಟದ ಥರ ಧ್ಯಾನ ಅವನಿಗೆ. ಕಾಲೇಜು ವ್ಯಾಸಂಗ ಮಾಡಬೇಕಾದ್ರೆ ತಮ್ಮ ಕೊಠಡಿಯಲ್ಲಿ ರೂಮಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದಾರೆ. ಆವಾಗ ದಕ್ಷಿಣದ ಒಂದು ಗೋಡೆಯಿಂದ ಒಂದು ಬೆಳಕು ಬರುತ್ತೆ, ಆ ಬೆಳಕು ತಮ್ಮ ರೂಮೇ ತುಂಬ ಹೋಗ್ಬಿಡತ್ತೆ ಅಂತ ಹೇಳ್ತಾರೆ ಅವರು. ಇದು ಸ್ವಾಮೀಜಿದ ವರ್ಡ್ಸು, ಅವ್ರು ಹೇಳ್ತಾರೆ ಬೆಳಕಿನಿಂದ ಪೂರ್ಣವಾಯಿತು ನನ್ನ ಕೊಠಡಿ. ಆಗ ಆ ದಕ್ಷಿಣದ ಆ ಗೋಡೆಯಿಂದ ಒಬ್ಬ ಉಜ್ವಲವಾದ ಶಾಂತವಾದ ಸೌಮ್ಯನಾದ ಒಂದು ಮೂರ್ತಿ ಹೊರಬಂದ. ಅವನು ಇನ್ನೂ ಹತ್ತಿರ ಬಂದು ನನ್ನ ಹತ್ರ ತುಂಬ ಹತ್ತಿರ ಬರ್ತಾನೆ. ಆವಾಗ ಯಾರೇ ಆಗಲಿ ಒಬ್ಬನೇ ಇರ್ಬೇಕಾದ್ರೆ ಭಯ ಆಗತ್ತಾರೆ, ಅದು ಚಿಕ್ಕ ಹುಡುಗನೇ ನರೇಂದ್ರನಾಥ ಭಯದಿಂದ ಕೊಠಡಿಯಿಂದ ಹೊರಗಡೆ ಬಂದುಬಿಟ್ರಂತೆ ಸ್ವಾಮೀಜಿ. ಆಮೇಲೆ ಅವರು ತುಂಬ ಪಶ್ಚಾತ್ತಾಪ ಪಡ್ತಾರೆ, ನಾನು ಎಂಥ ಕೆಲಸ ಮಾಡಿದೆ, ಅವನೇನೋ ನನಗೆ ಹೇಳೋಕ್ಕೆ ಬಂದಿದ್ದ ಅನಿಸುತ್ತೆ, ನಾನು ಕೇಳ್ಬೋದಿತ್ತಲ್ಲ ಅಂದ್ಬಿಟ್ಟು ತುಂಬ ಪಶ್ಚಾತ್ತಾಪ ಪಡ್ತಾರೆ. ನಂತರ ಸ್ವಾಮೀಜಿ ಯಾವಾಗ ಇದಕ್ಕೆ ಬುದ್ಧಗೈಗೆ ಹೋಗ್ತಾರೋ ಧ್ಯಾನದಲ್ಲಿರ್ಬೇಕಾದ್ರೆ ನಮ್ಮ ಶಿವಾನಂದಜಿ ಮಹಾರಾಜ್ ತಾರಕ್ ಮಹಾರಾಜ್ ಇರ್ತಾರೆ. ಶಿವಾನಂದಜಿ ಮಹಾರಾಜ್ಗೆ ಅವ್ರು ಹೇಳ್ತಾರೆ, ಸ್ವಾಮೀಜಿ ತಾರಕ್ ದಾ ನಾನು ಹಿಂದೆ ಬುದ್ಧನಾಗಿ ಬಂದಿದ್ದೆ, ನೀನು ಆನಂದ ಬುದ್ಧನ ಡಿಸೈಪಲ್ನ ಆನಂದ ಅಂತ ಇರ್ತಾನೆ, ನೀ ಆನಂದನಾಗಿ ಬಂದಿದ್ದೆ ಅವಾಗ ನನ್ನ ಜೊತೆ ಅಂತಂದ್ಬಿಟ್ಟು ಧ್ಯಾನದಲ್ಲಿ ಅವರು ತಮ್ಮನ್ನು ತಾವು ರೆಕಗ್ನೈಸ್ ಮಾಡಿಕೊಡ್ತಾರೆ. ಬುದ್ಧಿಸಮ್ ಈಸ್ ರಿಬೈ ಚೈಲ್ಡ್ ಆಫ್ ಹಿಂದೂಯಿಸಮ್ ಅಂತ ಹೇಳ್ತಾರೆ. ಇವನು ನಮ್ಮ ಬೌದ್ಧ ಧರ್ಮ ಅಂತ ಹೇಳ್ಬೋದು, ಆದರೆ ಬುದ್ಧ ನಮ್ಮ ವೇದಶಾಸ್ತ್ರಗಳಲ್ಲಿರುವುದನ್ನೇ ಸಹ ಪಾಳಿ ಭಾಷೆಯಲ್ಲಿ ಸರಳವಾಗಿ ಜನಸಾಮಾನ್ಯರಿಗೆ ಕೊಟ್ಟ. ಏಕೆಂದರೆ ಆಗ ಜನಸಾಮಾನ್ಯರಿಗೆ ವೇದಗಳನ್ನು ಓದುವ ಶಾಸ್ತ್ರಗಳನ್ನು ಓದುವ ಅವಕಾಶ ಇರಲಿಲ್ಲ ಅಲ್ವಾ, ಅದಕ್ಕೆ ಅವನು ಪಾಳಿ ಭಾಷೆಯಲ್ಲಿ ಕೊಟ್ಟ. ಅದೇ ಹೇಳ್ತಾರಲ್ಲ ಓಲ್ಡ್ ವೈನ್ ಇನ್ ನ್ಯೂ ಬಾಟಲ್ ಅಂದ್ಬಿಟ್ಟು, ಹಾಗೆಯೇ ಅವನು ನಮ್ಮ ಶಾಸ್ತ್ರಗಳಿರೋದನ್ನೇ ಸಹ ಅವನು ಕೊಟ್ಟ ಅಂತ ಹೇಳ್ಬೋದು. ಅವನ ಸಿದ್ಧಾಂತವೂ ಸಹ ನಮ್ಮ ಸನಾತನ ಧರ್ಮಕ್ಕೆ ಹೋಲದೆ ಹೊರತು ಬೇರೆ ಯಾವುದೂ ಇಲ್ಲ. ನಾವು ನಮ್ಮ ಶಾಸ್ತ್ರದ ಒಂದು ಬೆಳಕಿನಲ್ಲಿ ಬುದ್ಧನ ಸಿದ್ಧಾಂತವನ್ನು ನೋಡೋಣ. ಯಾವುದೇ ಕಾರ್ಯ ಆಗಿರಬಹುದು ಅದಕ್ಕೆ ಕಾರಣ ಇರುತ್ತೆ, ಕಾರ್ಯ ಪರಿಣಾಮ ಪರಿಹಾರ ಇರುತ್ತೆ. ಹಾಗೆ ಮಾಯಾ ಕಾರ್ಯಕ್ಕೂ ಸಹ ಕಾರಣ ಪರಿಹಾರ ಪರಿಣಾಮ ಎಲ್ಲ ಇದೆ. ಮಾಯಾ ಕಾರ್ಯ ಅಂದರೆ ಯಾವುದು? ನಮ್ಮ ಸಂಸಾರ. ಈ ಸಂಸಾರ ಮಾಯೆಯ ಕಾರ್ಯವೇ ಅಲ್ವಾ, ನಾವೆಲ್ಲ ಸಂಸಾರದಲ್ಲಿರೋದು ಮಾಯೆಯಿಂದನಲ್ವ, ಮಾಯಾ ಕಾರ್ಯ ಇದು. ಈ ಒಂದು ಕಾರ್ಯಕ್ಕೆ ಬುದ್ಧ ಈ ದುಃಖಕ್ಕೆ ಕಾರಣ ಐದು ಅಂತ ಹೇಳ್ತಾನೆ. ಪಂಚ ಸ್ಕಂದ ಅಂತ ಹೇಳ್ತಾನೆ ಅವನು. ಪಂಚಸ್ಕಂದದಲ್ಲಿ ರೂಪಸ್ಕಂದ, ವೇದನಾಸ್ಕಂದ, ಸಂಜ್ಞಾಸ್ಕಂದ, ಸಂಸ್ಕಾರಸ್ಕಂದ, ವಿಜ್ಞಾನಸ್ಕಂದ, ಈ ಐದು ಸ್ಕಂದಗಳನ್ನು ಹೇಳ್ತಾನೆ. ರೂಪಸ್ಕಂದ ಅಂದರೆ ದೇಹದ ಸ್ಥೂಲ ಭಾಗಕ್ಕೆ ಸಂಬಂಧಪಟ್ಟಿದ್ದು, ವೇದನಾ ಅಂದರೆ ಭಾವನೆಗಳಿಗೆ, ಸಂಜ್ಞ ಅಂದರೆ ಗ್ರಹಣ ಶಕ್ತಿಗೆ, ಸಂಸ್ಕಾರ ಅಂದರೆ ನಾನಾ ಪ್ರವೃತ್ತಿಗಳಿಗೆ, ವಿಜ್ಞಾನ ಸ್ಕಂದ ಅಂದರೆ ಆಲೋಚನಾ ಶಕ್ತಿಗೆ ಅಂತ ನಿರ್ಧಾರ ಶಕ್ತಿಗೆ ಅಂತ ಹೇಳ್ತಾನೆ ಅವನು. ನಾವು ನಮ್ಮ ಶಾಸ್ತ್ರದಲ್ಲಿ ಪಂಚ ಕ್ಲೇಶಗಳು ಅಂತ ಹೇಳ್ತೇವೆ, ಅವಿದ್ಯೆ, ಅಜ್ಞಾನ, ರಾಗದ್ವೇಷ ಅಸ್ಮಿತ ಅಭಿನಿವೇಶ ಇದು ನಾವು ನಮ್ಮ ಶಾಸ್ತ್ರದಲ್ಲಿ ಪಂಚಕ್ಲೇಶಗಳು ಅಂತ ಹೇಳ್ತೀವಿ. ನಾವು ವಿಶ್ಲೇಷಣೆ ಮಾಡಿ ಹೋದಾಗ ಈ ಪಂಚಕ್ಲೇಶಗಳು ಈ ಪಂಚಸ್ಕಂದಗಳು ತುಂಬ ರಿಲೇಟೆಡೇ, ಇದು ಬೇರೆ ಏನೂ ಅಲ್ಲ. ಮತ್ತು ಇನ್ನೂ ಹೋದರೆ ನಾವು ಸಾಂಖ್ಯಯೋಗದಲ್ಲಿ ಚತುರ್ವಿಂಶತಿ ತತ್ವ ಅಂತ ಹೇಳ್ತೇವೆ, ಅದರಲ್ಲಿ ಪಂಚಭೂತ ನಮ್ಮ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಪ್ರತಿಯೊಂದು ಎಲ್ಲನೂ ಸೇರಿಸ್ತಾರೆ, ಅದರ ಒಂದು ಬೈ ಪ್ರಾಡಕ್ಟ್ಸ್ ಈ ಪಂಚಸ್ಕಂದಗಳು ಅಂತ ಹೇಳ್ಬೋದು. ನಮ್ಮ ಉಪನಿಷತ್ಗೆ ಹೋದರೆ ಮಹಾನಾರಾಯಣ ಉಪನಿಷತ್ತಲ್ಲಿ ಹೋದರೆ ಅಲ್ಲಿ ವಿರಜ ಅಂತ ಹೇಳ್ತಾರೆ, ನಮ್ಮ ಶುದ್ಧಿಗಾಗಿ ಅವ್ರು ಹೇಳ್ತಾರೆ. ಅದರಲ್ಲಿ ಪ್ರತಿಯೊಂದು ಸಹ ವಿಶ್ಲೇಷಣೆಗೆ ಅವರು ಶರೀರದ ಒಂದು ಭಾಗವನ್ನು ಬಿಟ್ಟಿಲ್ಲ, ಮತ್ತು ಶರೀರದ ಅಸ್ತಿತ್ವಕ್ಕೆ ಯಾವ ಯಾವ ಅಂಶಗಳು ಕಾರಣವಾಗಿದೆಯೋ ಅದನ್ನು ಸಹ ಬಿಟ್ಟಿಲ್ಲ, ಪ್ರತಿಯೊಂದು ಹೇಳ್ಕೊಂಡು ಹೋಗ್ತಾರೆ. ಪಂಚ ಭೂತ ಹೇಳ್ತಾರೆ, ಪೃಥ್ವಿಯಾಪಸ್ತೇಜೋ ವಾಯು ರಾಪಾಶಾಮೇ ಶುದ್ಧಂತ ಅಂತ ಹೇಳ್ತಾರೆ. ಶಬ್ದಸ್ಪರ್ಶ ಪ್ರತಿಯೊಂದು ಅಂಗಗಳು ಹೇಳ್ತಾರೆ ಅವರು, ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಎಲ್ಲವನ್ನೂ ಹೇಳಿ ಎಲ್ಲ ಶುದ್ಧವಾಗಲಿ ಶುದ್ಧವಾಗಲಿ ಅಂತ ಹೇಳ್ತಾರೆ. ಏಕೆ ಶುದ್ಧವಾಗಲಿ ಅದು? ಅದು ಶುದ್ಧವಾಗೋದ್ರಿಂದ ನಮಗೇನಾಗತ್ತೆ, ಮುಕ್ತಿಗೆ ದಾರಿಯಾಗತ್ತೆ. ಇದೆಲ್ಲನೂ ಸಹ ನಮ್ಮ ಶಾಸ್ತ್ರದನ್ನೇ ಅವನು ಸ್ಕಂದ ಅಂತ ಹೇಳಿ ಪಂಚ ಸ್ಕಂದಗಳಲ್ಲಿ ಅವನು ಹೇಳಿದ್ದಾನೆ ಹೊರತು ಬೇರಲ್ಲ. ಮತ್ತು ಇವನು ಬುದ್ಧನ ಜೀವನ, ಬುದ್ಧ ಹೇಳಿದ್ದಾನೆ ಆರ್ಯ ಸತ್ಯತೆ ಅಂದ್ಬಿಟ್ಟು 9 ಪಾಯಿಂಟ್ಸ್ ಹೇಳಿದ್ದಾನೆ. ಆ ಆರ್ಯ ಸತ್ಯತೆಯೂ ಸಹ ನಾವು ನಮ್ಮ ಶಾಸ್ತ್ರದ ಒಂದು ಬೆಳಕಿನಲ್ಲಿ ನೋಡೋಣ. ಬುದ್ಧ ಹೇಳ್ತಾನೆ ಅನಿತ್ಯತೆ, ಅನಿತ್ಯ ನಾವು ಜನಸಾಮಾನ್ಯ ನಮಗೆಲ್ಲರಿಗೂ ಗೊತ್ತಿರೋದು ಅನಿತ್ಯ ಅನಿತ್ಯ ಅಂದ್ಬಿಟ್ಟು ನಾವು ಯಾವಾಗಲೂ ಹೇಳ್ತಾನೆ ಇರ್ತೀವಿ. ಅವನು ಹೇಳ್ತಾನೆ, ಬುದ್ಧ ಹೇಳ್ತಾನೆ ಜೀವನ ಶಾಶ್ವತವಲ್ಲ, ಪರಿವರ್ತನೆಗೊಳ್ತಾನೆ ಇರುತ್ತೆ ಅಂದ್ಬಿಟ್ಟು ಹೇಳಿ ಟೈಮ್ ಆಯ್ತು. ಅವನು ಶಾಶ್ವತವಲ್ಲ ಅಂತ ಹೇಳಿ ಹೇಳ್ತಾನೆ. ಅದನ್ನೇ ನಾವು ಕೃಷ್ಣ ಪರಮಾತ್ಮನ ಗೀತೆಗೆ ಬಂದಾಗ ಕೃಷ್ಣ ಹೇಳ್ತಾನಲ್ಲ, ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವಮಾಮ್, ಅದ್ರ ಹೇಳ್ತಾನೆ ಇದು ಜೀವನ ಅನಿತ್ಯವಾದದ್ದು, ಸುಖವಿಲ್ಲದವಾದದ್ದು, ಇದನ್ನು ಪಡೆದು ನೀವು ನನ್ನನ್ನು ಭಜಿಸಿರಿ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿ ನೂರು ಜನ ಮಾಮು ಪೇತಿ ತುಕ್ಕಂತೆಯ ಪುನರ್ಜನ್ಮನ ವಿದ್ಯತೆ. ನೋಡಿ ಎಷ್ಟು 14 ಲೋಕಗಳಿದೆ, 14 ಲೋಕಗಳಲ್ಲಿ ಎಲ್ಲಿ ಹೋದರೂ ಸಹ ಮತ್ತೆ ಬರಲೇಬೇಕು ಹೇಳ್ತಾನೆ. ಆ ಬ್ರಹ್ಮ ಭುವನಾಲೋಕ ಎಲ್ಲ ಇದೆ, 14 ಲೋಕಗಳು ಸಹ ನಮ್ಮದು ಏನು ಮತ್ತೆ ಮತ್ತೆ ಬರ ಅಂತದ್ದೆ, ಅಲ್ಲಿಗೆ ಹೋಗಿ ಸಹ ಕ್ಷೀಣೆ ಪುಣ್ಯ ಮತ್ತೆ ಲೋಕಂ ವಿಶಂತಿ ಮತ್ತೆ ಬರಲೇಬೇಕು, ಆದ್ದರಿಂದ ನನ್ನನ್ನು ಭಜಿಸು ಅಂದ್ಬಿಟ್ಟು ಇದೆಲ್ಲನೂ ಸಹ ಭಗವಂತ ನಮ್ಮ ಕೃಷ್ಣ ಪರಮಾತ್ಮ ಆವಾಗಲೇ 5,000 ವರ್ಷಗಳ ಹಿಂದೆಯೇ ಹೇಳಿದ್ದಾನೆ. ಅದನ್ನೇ ನಮ್ಮ ಬುದ್ಧ ಇಲ್ಲಿ ಅನಿತ್ಯತೆ ಅಂತ ಹೇಳಿ ಅವನು ಸತ್ಯವಲ್ಲ ಇದು ಅಂತ ಅಂದ್ಬಿಟ್ಟು ಆರ್ಯ ಸತ್ಯತೆಯಲ್ಲಿ ಹೇಳ್ತಿದ್ದಾನೆ. ನೆಕ್ಸ್ಟು ವಿಷಯ ತೃಷ್ಣೆ, ತೃಷ್ಣೆ ಅಂತ ಹೇಳ್ತೀನಿ, ವಿಷಯ ತೃಷ್ಣೆ ನಮ್ಮ ವಾಸನೆ ಅಂತ, ಡಿಸೈರ್ಸ್ ಅಂತ ನಾವೇನು ಹೇಳ್ತೀವೋ ಅದು. ಅವನು ಹೇಳ್ತಾನೆ ಈ ಡಿಸೈರ್ಸ್ ಇಚ್ಛೆ ಅನ್ನೋದು ಯಾವತ್ತೂ ಹಿಂಗೋದಿಲ್ಲ. ಅವನು ಎಕ್ಸಾಂಪಲ್ ಕೊಡ್ತಾ ಹೇಳ್ತಾನೆ, ಬುದ್ಧ ಇದು ಲತೆ ಥರ, ಕ್ರೀಪರ್ ಲತೆ ಥರ, ಇದು ಹಬ್ಬದಾ ಹೋಗುತ್ತೆ. ಮತ್ತು ಈ ಇಚ್ಛೆನೇ ನಮ್ಮನ್ನು ಕಪಿ ಹೇಗೆ ಮರದಿಂದ ಮರಕ್ಕೆ ನೆಗೆದು ಹೋಗುತ್ತೋ ಹಾಗೆ ನಮ್ಮನ್ನು ಭವದಿಂದ ಭವಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾನೆ. ಇದಕ್ಕೆ ಹೋದಾಗ ನಾವು ನಮ್ಮ ಭಾಗವತ ಪುರಾಣದಲ್ಲಿ ನಾವು ನೋಡ್ಬೋದು, ಜಡ ಬರುತ್ತಂತ ನೋಡಿದ್ರೆ ನಮ್ಗೆ ಗೊತ್ತಾಗತ್ತಲ್ವ ಹೇಗೆ ಅದು ಹೇಗೆ ಬಂತು ಅಂದ್ಬಿಟ್ಟು. ಮತ್ತು ಇನ್ನೊಂದೇನಪ್ಪ ಅಂದರೆ ಅದರಲ್ಲಿ ತುಂಬ ಸುಂದರವಾದ ಶ್ಲೋಕ ಇದೆ, ನಜಾತು ಕಾಮ ಕಾಮಾನ್ ಉಪಭೋಗೇನ ಕ್ಷಾಮ್ಯತಿ ಹವಿಷ ಕೃಷ್ಣ ವರ್ತ್ಮೈವ ಭೂಯ ಏವಾಭಿಜಾಯತೆ. ಬೆಂಕಿಗೆ ನಾವು ತುಪ್ಪ ಹಾಕಿದ್ರೆ ಬೆಂಕಿ ಹಾರೋದಿಲ್ಲ, ಅದು ಮತ್ತೆ ಮತ್ತೆ ಜಾಸ್ತಿನೇ ಆಗತ್ತೆ ಫ್ಲೇಮ್ ಹೊರತು ಅದು ಆರೋಗೋದಿಲ್ಲ. ಅದನ್ನು ಆವಾಗಲೇ ನಮ್ಮ ಭಾಗವತ ಪುರಾಣದಲ್ಲಿ ವ್ಯಾಸ ಮಹರ್ಷಿಗಳು ಆವಾಗಲೇ ಹೇಳಿದ್ದಾರೆ, ಅಂದರೆ ಇಚ್ಛೆ ಯಾವಾಗಲೂ ಸಹ ನಾವು ಅನುಭವಿಸಿದಷ್ಟು ಸಹ ಜಾಸ್ತಿ ಆಗುತ್ತೆ ಹೊರತು ಅದು ಯಾವತ್ತೂ ಕಮ್ಮಿ ಆಗೋದಿಲ್ಲ. ಅದನ್ನೇ ಅವನು ವಿಷಯ ತೃಷ್ಣೆಯಲ್ಲಿ ಹೇಳಿದ್ದಾನೆ. ಮುಂದಿನ ಆರ್ಯ ಸತ್ಯತೆಯಲ್ಲಿ ಅವಿದ್ಯೆ ಹೇಳಿದ್ದಾನೆ. ಅವಿದ್ಯೆ ಅಂದರೆ ಅಜ್ಞಾನ. ಅಜ್ಞಾನದಿಂದ ಏನನ್ನು ನಾವು ಬೇರೆಯವ್ರನ್ನ ನಮ್ಮ ಜೊತೆಗೆ ಗುರುತಿಸ್ಕೋತೀವಿ, ಅಹಂ ಏಷಾಂ ಮಮ ಏತೆ ಅಂತ ನಾವು ಸಂಸ್ಕೃತದಲ್ಲಿ ಹೇಳ್ತೀವಿ, ನಾನು ಇವರಿಗೆ ಸಂಬಂಧಪಟ್ಟವರು ಇವರೆಲ್ಲ ನನ್ನವರು ಅಂತ ಹೇಳ್ತೀವಲ್ವ. ಅದು ಈ ಥರ ನಾವು ಅವರಿವ್ರ ಜೊತೆ ಇದು ನಾವು ಇದು ಮಾಡಿಕೊಂಡು ಅಜ್ಞಾನದಲ್ಲಿ ಮುಳುಗಿ ಹೋಗ್ತೇವೆ, ಇದು ನಮ್ಮ ಆತ್ಮ ಸಾಕ್ಷಾತ್ಕಾರಕ್ಕೆ ಇದು ಅಡ್ಡಿ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅದೇ ನಮ್ಮ ಕರ್ಮ ಬಂಧನಕ್ಕೆ ಒಯ್ಯತ್ತೆ. ಇದನ್ನು ಈಶಾವ ನಮ್ಮ ಅವಿದ್ಯೆಯನ್ನು ವರ್ಡ್ ಎಷ್ಟು ಸರಿ ನಮ್ಮ ಎಲ್ಲ ಮೋಸ್ಟ್ಲಿ ಎಲ್ಲ ಉಪನಿಷತ್ತರುಗಳು ಬಂದಿದೆ. ಇದರಲ್ಲಿ ಮುಂಡಕ್ಕಲ್ಲಿ ಹೇಳ್ತಾರೆ ದ್ವೇ ವಿದ್ಯೆ ವೇದಿತವ್ಯಂ ಪರಾಚ ಅಪರಾಚ ಅಂದ್ಬಿಟ್ಟು. ಇನ್ನು ಈಶಾ ಉಪನಿಷತ್ತಲ್ಲಿ ಹೇಳ್ತಾರೆ ವಿದ್ಯಾಂಚ ವಿದ್ಯಾಂಚ ಎಸ್ತದ್ವೇದೋಪಯೋಗಂ ಸಹ ಅವಿದ್ಯೆಯ ಮೃತ್ಯು ತೀರ್ಥ ವಿದ್ಯೆಯ ಅಮೃತಮ ಶ್ರುತಿ. ಅವಿದ್ಯೆ ವಿದ್ಯೆ ಎರಡೂ ಬೇಕು, ಆದರೆ ಅವಿದ್ಯೆ ಅಂತ ತಿಳ್ಕೋಬೇಕು, ವಿದ್ಯೆಯನ್ನು ಪಡೆದು ಮುಂದೆ ಹೋಗಬೇಕು. ಇದು ಅವನು ನಮ್ಮ ಶಾಸ್ತ್ರದಲ್ಲಿ ಇರೋದನ್ನೇ ಸಹ ಅವ್ರಿಗೆ ಈಸಿ ಆಗಲಿ ಜನಸಾಮಾನ್ಯರಿಗೆ ಅಂದ್ಬಿಟ್ಟು ಅವಿದ್ಯೆ ಅಂತಂದ್ಬಿಟ್ಟು ಹೇಳಿದ್ದಾನೆ. ಮುಂದಿನ ಆರ್ಯ ಸತ್ಯತೆ ಕರ್ಮ. ಈ ಅವಿದ್ಯೆ ಕರ್ಮ ಕೈಗೊಳ್ಳೋಕ್ಕೆ ಉತ್ತೇಜಿಸುತ್ತೆ ಅಂತ ಅಂದ್ಬಿಟ್ಟು ಬುದ್ಧ ಹೇಳ್ತಾನೆ. ಬುದ್ಧ ಹೇಳ್ತಾನೆ ಪುಣ್ಯ ಪಾಪಾರ್ಜನೆಗಳಿಂದ ಬೇರೆ ಬೇರೆ ಲೋಕದ ಪ್ರಾಪ್ತಿ ಆಗತ್ತೆ ಹೊರತು ಇದರಿಂದ ಮುಕ್ತಿ ಇಲ್ಲ. ಇದನ್ನು ನಾವು ಗೀತೆಗೆ ತಗೊಂಡಾಗ ಇದನ್ನು ನಾವು ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೋಬೋದು ಅಂದ್ಕೊಳ್ತೀನಿ. ಎಂತಕ್ಕೆಂದರೆ ಇವನು ಹೇಳ್ತೇನೆ ಅವಿದ್ಯೆ ಕರ್ಮ ಕೈಗೊಳ್ಳೋಕ್ಕೆ ನಮಗೆ ಉತ್ತೇಜಿಸುತ್ತೆ, ಉತ್ಸಾಹವನ್ನು ಕೊಡುತ್ತೆ ಅಂತ ಅಂದ್ಬಿಟ್ಟು. ಹಾಗಂದ್ಬಿಟ್ಟು ನಾವು ಕರ್ಮನೇ ಮಾಡದೇ ಇರೋಕ್ಕಾಗತ್ತಾ? ಕೃಷ್ಣ ಪರಮಾತ್ಮ ಹೇಳ್ತೇನೆ ಹೇಳ್ತಾನೆ, ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ್. ಹುಟ್ಟಿದವನು ಕೆಲಸ ಮಾಡಲೇಬೇಕು, ನಾನು ಏನು ಕೆಲಸ ಮಾಡಲ್ಲ ಅಂತ ಕೂತ್ಕೊಂಡ್ರು ಆಗಲ್ಲ. ಉಸಿರಾಡೋದು ಸಹ ಅಮ್ಮ ಹೇಳ್ತಾರೆ, ಶಿಶಿಮ ಉಸಿರಾಡೋದು ಸಹ ಒಂದು ಕರ್ಮನೇ ಅಂತ ಹೇಳ್ತಾರೆ. ಆದರೆ ನಾವು ಏನು ಮಾಡಬಹುದು, ನಕರ್ಮಣ ಮನಾರಂಭ ನೈಷ್ಕರ್ಮ್ಯಂ ಪುರುಷೋಷ್ಣತೆ ಭಗವಂತ ಕೃಷ್ಣ ಪರಮಾತ್ಮ ಹೇಳೋದು, ನಾ ಕರ್ಮ ಮಾಡೋದಿಲ್ಲ ಅಂದ್ಬಿಟ್ಟು ಕೂತ್ಕೊಂಡ್ರೆ ಅದು ನೈಷ್ಕರ್ಮ್ಯ ಸಿದ್ಧಿ ಆಗೋದಿಲ್ಲ, ಆ ಒಂದು ಸ್ಟೇಟಿಗೆ ನಾವು ಹೋಗೋದಕ್ಕಾಗಲ್ಲ. ಆದರೆ ನಾವೇನು ಮಾಡಬೇಕು, ತ್ಯಕ್ವಾ ಕರ್ಮ ಫಲಾಸಂಗಂ ನಿತ್ಯ ತೃಪ್ತೋ ನಿರಾಶ್ರಯ, ನಮ್ದು ಆ್ಯಟಿಟ್ಯೂಡ್ ಟುವರ್ಡ್ಸ್ ದ ಆ್ಯಕ್ಷನ್ ವಿ ಶುಡ್ ಚೇಂಜ್. ಅದನ್ನು ನಾವು ಚೇಂಜ್ ಮಾಡ್ಕೋಬೇಕು. ಅದು ಹೇಗಿರಬೇಕು, ನಾವು ಡಿಟ್ಯಾಚ್ಡ್ ಇದರಲ್ಲಿ ಮಾಡಬೇಕು, ಅದು ಅಸಂಗವಾಗಿ ಮಾಡಬೇಕು. ಮತ್ತು ನಾವು ಏನು ಎಕ್ಸ್ಪೆಕ್ಟ್ ಮಾಡಬಾರ್ದ್ರಿಂದ ಅಂತ ಹೀಗೆ ಮಾಡಿದಾಗ ನಮ್ಮದು ಅವನು ಹೇಳೋದು ಏನೇಳು, ಅವಿದ್ಯಾ ಕರ್ಮ ಕೈಗೊಳ್ಳೋದಕ್ಕೆ ಉತ್ತೇಜಿಸತ್ತೆ ಅಂತ ಹೇಳ್ತಾರೆ. ಅದೇ ಕರ್ಮ ಕೈಗೊಳ್ಳೋದಕ್ಕೆ ಉತ್ತೇಜಿಸೋದು ನಮ್ಮ ಡಿಸೈರ್ಸೇ ಹೊರತು ಅವಿದ್ಯೆ ಅಂತಲ್ಲ. ಅಂದರೆ ನಮ್ಮ ಆ್ಯಟಿಟ್ಯೂಡ್ ನಾವು ಚೇಂಜ್ ಮಾಡಿಕೊಂಡಾಗ ಆಟೋಮೆಟಿಕ್ಕಾಗಿ ಕರ್ಮ ನಾವು ಕಳ್ಕೋಬಹುದು, ಕರ್ಮ ನಾಶ ಆಗುತ್ತೆ. ನಿಯಮಬದ್ಧತೆ ಅವನ ನೆಕ್ಸ್ಟ್ ಆರ್ಯಸತ್ಯತೆ. ಅವನು ಹೇಳ್ತಾನೆ, ಪ್ರತಿಯೊಂದು ಕರ್ಮಕ್ಕೂ ಉಂಟಾಗುವ ಪ್ರತಿಫಲವನ್ನು ಹೇಳಿದ್ದಾನೆ. ಇದರದು ಅವನು ಹೇಳ್ತಾನೆ, ಒಂದು ಕರ್ಮ ಮಾಡಿದಾಗ ಇನ್ನೊಂದು ಕರ್ಮ ಅದ್ರ ಜೊತೆಗೆ ಕೋರಿಲೇಟೆಡ್ ಅಂತ ಹೇಳ್ತಾನೆ. ಇದನ್ನು ಬರೆದ ಗ್ರಂಥಕರ್ತರು ಹೇಳ್ತಾರೆ, ಇಂದಿನ ವಿಜ್ಞಾನಶಾಸ್ತ್ರಜ್ಞರೂ ಸಹ ಬುದ್ಧನ ಈ ಸಿದ್ಧಾಂತವನ್ನು ಓದಿ ಬೆರಗಾಗಿದ್ದಾರೆ ಅಂತ ಹೇಳ್ತಾರೆ. ಬಹುಶಃ ನಮ್ಮ ವಿಜ್ಞಾನಶಾಸ್ತ್ರಜ್ಞರು ನಮ್ಮ ಶಾಸ್ತ್ರಗಳನ್ನು ಓದಿಲ್ಲ ಅನಿಸುತ್ತೆ. ನಮ್ಮ ಶಾಸ್ತ್ರದಲ್ಲಿ ಪ್ರತಿಯೊಂದು ಶಾಸ್ತ್ರದಲ್ಲೂ ಸಹ ನಾವು ಯಾವಾಗಲೂ ಹೇಳ್ತೀವಿ, ನಾವು ಹೇಳಬೇಕು ಅಂತಂದರೆ ಫಸ್ಟ್ ನಮ್ಮ ಹಿಂದೂಯಿಸಮಲ್ಲೇ ನಮ್ಮ ಸನಾತನ ಧರ್ಮದಲ್ಲೇ ದ ಫಸ್ಟ್ ರಿಲಿಜನ್ ಅಂತ ಹೇಳ್ಬೋದು. ನಾವು ಯಾವ ಪುನರ್ಜನ್ಮದ ಬಗ್ಗೆ ಕರ್ಮದ ಬಗ್ಗೆ ಹೇಳಿರೋರು ನಾವೇ ಫಸ್ಟ್ ಅಂತ ಹೇಳ್ಬೋದು. ಶ್ರೀಕೃಷ್ಣ ಪರಮಾತ್ಮನೂ ಹೇಳ್ತಾನೆ, ಯಂ ಯಂ ವಾಪಿ ಸ್ಮರಣ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇ ವೈತಿ ಕೌಂತೆಯ ಸದಾ ತದ್ಭಾವ ಭಾವತ. ಯಾವ್ಯಾವ ಸ್ಮರಣೆಯನ್ನು ಮಾಡಿ ನಾವು ಜೀವವನ್ನು ಬಿಡ್ತೇವೋ ಆವಾಗ ಆ ಒಂದು ಭಾವವನ್ನೇ ನಾವು ತಗೊಂಡು ಮುಂದೆ ಹೋಗ್ತೇವೆ ಅಂತ ಅಂದ್ಬಿಟ್ಟು ಅವನು ಹೇಳ್ತಾನೆ. ಮತ್ತೆ ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ, ಯಾವ್ಯಾವ ಕರ್ಮದ ನಾವು ನಿರತ ಆಗ್ತೀವೋ ಹಾಗೆ ನಾವು ಸಂಸಿದ್ಧಿಯನ್ನು ಹೊಂದುತ್ತೇವೆ ಅದನ್ನು ಸಹ ಹೇಳ್ತಾನೆ. ಮತ್ತು ನಾವು ಭಾಗವತ ಪುರಾಣದಲ್ಲಿ ನಾವು ಜಡಭರತಂದು ನೋಡ್ಬೋದು, ಅವನು ಎಷ್ಟು ದೊಡ್ಡ ರಾಜ, ಎಲ್ಲವನ್ನು ತ್ಯಾಗ ಮಾಡಿ ಹೋದ, ಅಷ್ಟು ವೈರಾಗ್ಯ ಇತ್ತು. ಆದರೆ ಒಂದೇ ಒಂದು ಜಿಂಕೆಗೆ ಸಿಲುಕಿ ಅವನ ಮರುಜನ್ಮ ಜಿಂಕೆಯಾಗಿ ಪಡೆದ. ಹೇಗೆ ಇದು ಇವನು ಹೇಳ್ತಿರೋದು ಹಾಗೇನೇ ಅಲ್ವಾ, ಪ್ರತಿಯೊಂದು ಕರ್ಮಕ್ಕೂ ಉಂಟಾಗುವ ಪ್ರತಿಫಲ ಅಂದ್ಬಿಟ್ಟು ಅವನು ಅದು ಅಟ್ಯಾಚ್ ಆದ ಅಂದ್ಬಿಟ್ಟು ಅವನು ನೆಕ್ಸ್ಟ್ ಅದಕ್ಕೆ ಕೊರಲೆಟ್ಟು ಅವನು ಜಿಂಕೆಯಾಗಿ ಜನ್ಮವನ್ನು ಪಡೆದು ಬಂದ. ಇದು ನಾವು ನಮ್ಮ ಪುರಾಣದಲ್ಲೇ ನಮ್ಮ ಶಾಸ್ತ್ರದಲ್ಲೇ ಸಹ ನೋಡಬಹುದು. ಅವನು ನೆಕ್ಸ್ಟ್ ಹೇಳ್ತೇನೆ, ಕರ್ಮ ನಿಯಮ ಅಂತ ಹೇಳ್ತೀನಿ, ನಾವು ಮಾಡಿದ್ದನ್ನು ಅನುಭವಿಸಲೇಬೇಕು. ನಾವು ಅಡವಿಯಲ್ಲಿ ಗುಹೆಯಲ್ಲಿ ಅಡಗಿ ಕುಳಿತರೂ ಸಹ ನಾವು ಕರ್ಮ ಫಲದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ನಮ್ಮ ಈವನ್ ಅನಕ್ಷರಸ್ಥ ಹಳ್ಳಿಯನ್ನು ಕೇಳಿದ್ರು ಸಹ ಅವನು ಹೇಳ್ತಾನೆ, ಮಾಡಿದ್ದುಂಡೋ ಮಹಾರಾಯ ಅಂದ್ಬಿಟ್ಟು. ಅದು ನಮಗೆಲ್ಲರಿಗೂ ಗೊತ್ತಿರೋದೇನೆ, ನಾವು ಎಲ್ಲಿ ಕುಳಿತರೂ ಸಹ ನಮ್ಮ ಈ ಒಂದು ಕರ್ಮದ ಫಲವನ್ನು ನಾವು ಅನುಭವಿಸಲೇಬೇಕು ಹೊರತು ಎಲ್ಲೂ ಹೋಗೋದಿಲ್ಲ. ಇದು ನಾವು ಸ್ವಲ್ಪ ಚಿಂತೆ ಮಾಡಿದ್ರೆ ನಮಗೆ ಗೊತ್ತಾಗತ್ತೆ. ಕೃಷ್ಣ ಇವನಿಗೆ ಹೇಳಬೇಕಾದ್ರೆ ಅರ್ಜುನಿಗೆ ಬುದ್ಧಿ ಹೇಳ್ತಾನೆ, ನಿಮಿತ್ತ ಮಾತ್ರ ಭವತ್ಸವ್ಯ ಸಾಕ್ಷಿ ಅಂತ ಹೇಳ್ತಾನೆ. ನಿಮಿತ್ತ ಆಗು ನೀನು ಮಾತ್ರ. ಮತ್ತು ಕೌರವ ಇದು ಕುರುಕ್ಷೇತ್ರ ಯುದ್ಧ ಆಗೋದಕ್ಕಿಂತ ಮುಂಚೆನೇ ಕೃಷ್ಣ ಹೇಳ್ತಾನೆ, ಮಯಾ ಹತಾಸ್ತಂ ಜೈಮಾ ವ್ಯತಿಷ್ಠ, ನನ್ನಿಂದ ಅವರು ಹತರಾಗಿದ್ದಾರೆ, ಕೌರವರು ನನ್ನಿಂದ ಹತರಾಗಿದ್ದಾರೆ. ಹೇಗೆ ಹತರಾಗಿದ್ದಾರೆ, ಇನ್ನೂ ಕುರುಕ್ಷೇತ್ರ ಯುದ್ಧ ಶುರುವೇ ಆಗಿಲ್ಲ, ಮತ್ತು ಹೇಗೆ ಹತರಾಗಿದ್ದಾರೆ ಅಂದರೆ ಕೌರವರು ಮಾಡಿದ ದುಷ್ಕರ್ಮಗಳು ಫಲವನ್ನು ಕೊಟ್ಬಿಟ್ಟಿದೆ, ಅವರು ಸಾಯಲೇಬೇಕು, ಆದ್ದರಿಂದ ಅವರು ಆವಾಗಲೇ ಹತರಾಗಿದ್ದಾರೆ. ನೀನು ಯುದ್ಧವನ್ನು ಮಾಡೋದ್ರಿಂದ ಅಥವಾ ಮಾಡೋದ್ರಿಂದ ತಿರಸ್ಕರಿಸೋದ್ರಿಂದ ಅವ್ರಿಗೇನು ಇದಾಗೋದಿಲ್ಲ, ಅವರು ಆವಾಗಲೇ ಆಗೋಗ್ಬಿಟ್ಟಿದ್ದಾರೆ. ಅಂದರೆ ಕರ್ಮದ ಫಲವನ್ನು ಅನುಭವಿಸಲೇಬೇಕು ಅಂದ್ಬಿಟ್ಟು ಒಂದು ಸುಂದರವಾದ ಶ್ಲೋಕ ಇದೆ. ಹರಿಣಾಪಿ ಹರೇಣಾಪಿ ಬ್ರಹ್ಮಣಾಪಿ ಸುರೈರಪಿ ಲಲಾಟ ಲಿಖಿತಾಂ ರೇಖಾ ಪರಿಮಾರ್ತುಂ ನ ಶಕ್ಯತೆ. ಹರಿಹರ ಬ್ರಹ್ಮಾದಿಗಳಿಂದ ಯಾವುದೇ ದೇವತೆಗಳಿಂದಲೂ ಸಹ ನಮ್ಮ ಹಣೆ ಬರಹವನ್ನು ಚೇಂಜ್ ಮಾಡೋದಕ್ಕಾಗದಿಗುವಂತೆ, ಹೀಗೆ ಅದು ಶ್ಲೋಕ ಹೇಳುತ್ತೆ. ಈ ಹಣೆ ಬರಹ ಯಾರು ಬರೆದದ್ದು? ಭಗವಂತ ಏನು ಒಬ್ಬನಿಗೆ ಸುಖವಾದ ಜೀವನ ಇನ್ನೊಬ್ಬನಿಗೆ ದುಃಖವಾದ ಜೀವನ ಬರೀತಾನ? ಇಲ್ಲ, ಅವನು ಇಂಪಾರ್ಷಿಯಲ್. ಅದು ನಾನೇ ಬರ್ಕೊಂಡ್ರೆ, ನನ್ನ ಕರ್ಮನೇ ಬರ್ಕೊಂಡಿದೆ ಹೊರತು ಈ ಬೇರೆ ಯಾರು ಬಂದು ಬರೀಲಿಲ್ಲ ಅದನ್ನು. ಐ ಆಲ್ವೇಸ್ ಗೆಟ್ ವಾಟ್ ಐ ಡಿಸರ್ವ್ ನಾಟ್ ವಾಟ್ ಐ ಡಿಸೈರ್. ನಾನು ಏನು ಡಿಸರ್ವ್ ಮಾಡ್ತೀನೋ ಅದೇ ನಂಗೆ ಸಿಗತ್ತೆ, ಬೇರೆ ಏನೂ ಅಲ್ಲ. ಒಂದು ಸುಂದರವಾದ ಒಂದು ಇನ್ಸಿಡೆಂಟ್ ಬರುತ್ತೆ ಸ್ವಾಮೀಜಿ ಜೀವನದಲ್ಲಿ. ಸ್ವಾಮೀಜಿ ತುಂಬ ಚಿಂತೆಯಿಂದ ಇದ್ದಾರೆ, ಅವರು ಆಕಾಶವನ್ನು ನೋಡ್ತಾ ಏನೋ ಮಾತಾಡ್ಕೊಳ್ತಿದ್ದಾರೆ. ಶಿಷ್ಯ ಅದನ್ನು ಕೇಳಿಸ್ಕೊಳ್ತಾನೆ. ಸ್ವಾಮೀಜಿ ಹೇಳ್ತಾರೆ, ಈ ಸೂರ್ಯನ ಗತಿಯನ್ನೇ ನಾನು ಚೇಂಜ್ ಮಾಡ್ಬೋದು, ಅಷ್ಟು ಶಕ್ತಿ ನನಗಿದೆ, ಆದರೆ ಜನರ ದುಃಖವನ್ನು ಕಡಿಮೆ ಮಾಡೋಕ್ಕಾಗ್ತಿಲ್ವಲ್ಲ ನನ್ನ ಕೈಯಲ್ಲಿ ಅಂತ ತುಂಬ ದುಃಖ ಪಡ್ತಾರೆ. ಅಂದರೆ ಸ್ವಾಮೀಜಿ ಸ್ವಯಂ ಶಿವ ಹೇಳ್ತಾ ಇದ್ದಾನೆ, ನನ್ನ ಕೈಯಲ್ಲಿ ಜನರ ದುಃಖವನ್ನು ಕಡಿಮೆ ಮಾಡೋಕ್ಕಾಗ್ತಿಲ್ಲ. ಏಕೆ? ಆ ದುಃಖ ಕರ್ಮದ ಫಲ ಅನುಭವಿಸ್ಲೇಬೇಕು. ಇನ್ನು ಸ್ವಲ್ಪ ಮಾಡ್ರೇಟ್ ಮಾಡಿ ನೋಡಿದ್ರೆ ಹೇಳಿದ್ರೆ ನಮ್ಮ ಶ್ರೀ ಶ್ರೀಮಾ ಹೇಳ್ತಾರೆ, ಭಗವನ್ ನಾಮ ಸ್ಮರಣೆಯಿಂದ ಕರ್ಮ ನಾಶ ಆಗತ್ತೆ. ಅಮ್ಮ ಎಷ್ಟು ನಮಗೆ ಅಡ್ವಾನ್ಸ್ ಎಲ್ಲ ಏನೇನು ಬರುತ್ತಾರೆ ಇವಾಗ, ಹಾಗೆ ಅಮ್ಮ ಹೇಳ್ತಾರೆ ಭಗವನ್ ನಾಮ ಸ್ಮರಣೆಯಿಂದ ಅದನ್ನು ಸಹ ನಾವು ಕಪಾಲ ಮೋಚನ ನಮ್ಮ ಶ್ರೀರಾಮಕೃಷ್ಣ ಬಂದಿದ್ದಾರೆ ಅವರು ಅದನ್ನು ಸಹ ಪರಿಹರಿಸ್ತಾರೆ ನಮಗೆ ಅಂದ್ಬಿಟ್ಟು ಅವ್ರು ಹೇಳ್ತಾರೆ. ದೊಡ್ಡ ಆಕ್ಸಿಡೆಂಟ್ ಆಗೋ ಜಾಗದಲ್ಲಿ ಬೆರಳಿಗೇನೋ ಒಂದು ಸ್ವಲ್ಪ ಆಗುತ್ತೆ, ಹಾಗೆ ಭಗವನ್ ನಾಮಸ್ಮರಣೆಯಿಂದ ಈ ಕರ್ಮವನ್ನು ಸಹ ನಾವು ನಾಶ ಮಾಡ್ಕೋಬಹುದು. ಅವನ ನೆಕ್ಸ್ಟು ಇದರಿಂದ ಇದಂದರೆ ಆರ್ಯ ಸತ್ಯತೆ ಅಂದರೆ ಪ್ರಜ್ಞಾಲಾಭ ಅಂತ ಹೇಳ್ತಾನೆ. ಪ್ರಜ್ಞಾಲಾಭದಿಂದ ಅವಿದ್ಯೆ ನಾಶ ಆಗತ್ತೆ ಅಂತ ಬುದ್ಧಿ ಹೇಳ್ತಾನೆ. ಪ್ರಜ್ಞಾಲಾಭ ಅಂದ್ರೆ ಏನು? ಜ್ಞಾನಲಾಭ. ಜ್ಞಾನದಿಂದ ಕರ್ಮನ ಅವಿದ್ಯೆ ನಾಶ ಆಗತ್ತೆ, ಅವಿದ್ಯೆಯಿಂದ ಕರ್ಮ ನಾಶ ಆಗತ್ತೆ. ಕರ್ಮ ನಾಶ ಅಂದರೆ ನಾ ಎಲ್ಲೋ ಎಲ್ಲನೂ ಬಿಟ್ಬಿಟ್ಟು ಹೋಗ್ಬಿಟ್ಟು ಎಲ್ಲೋ ಕುತ್ಕೊಂಡು ಧ್ಯಾನ ಮಾಡ್ತೀನಿ ಅಂತ ಅಲ್ಲ ಅರ್ಥ. ನನ್ನ ಕರ್ಮವನ್ನು ಮಾಡುವ ಒಂದು ಆ್ಯಟಿಟ್ಯೂಡ್ ಏನಿದೆಯೋ ಅದು ಚೇಂಜ್ ಆಗುತ್ತೆ. ನಂದು ಇದು ಆ್ಯಟಿಟ್ಯೂಡ್ ಚೇಂಜ್ ಆದಾಗ ಆಟೋಮೆಟಿಕ್ ಆಗಿ ಅದೇನಾಗುತ್ತೆ, ಅದು ನನ್ನ ಬಂಧಿಸೋದಿಲ್ಲ, ಅದು ನನಗೆ ಬಿಡುಗಡೆಗೆ ದಾರಿಯನ್ನು ಮಾಡುತ್ತೆ. ಇದನ್ನೇ ನಮ್ಮ ಕೃಷ್ಣ ಪರಮಾತ್ಮ ಹೇಳಿದ್ರು, ಏಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಹ ಶ್ರದ್ಧಾವಂತೋ ನಸೂಯಂತೋ ಮುಚ್ಚಂತೆ ತೇಪಿ ಕರ್ಮಭಿ. ಎಷ್ಟೇ ಕರ್ಮ ಮಾಡಿದ್ರೂ ಸಹ ನಾನು ಹೇಳಿದ ಒಂದು ತತ್ವವನ್ನು ಯಾರು ಅರಿತಾನೋ ಫಾಲೋ ಮಾಡ್ತಾನೋ ಅವನು ಯಾವುದೇ ಕರ್ಮಗಳಿಗೂ ಸಹ ಅಂಟ್ಕೊಳ್ಳೋದಿಲ್ಲ ಅಂತ ಹೇಳ್ತಾನೆ. ಮತ್ತು ಅವನು ಹೇಳ್ತಾನೆ, ಯೋಮ ಮಜಮನಾದಿಂಚ ವೇತಿ ಲೋಕ ಮಹೇಶ್ವರಂ. ನನ್ನನ್ನು ಭಗವಂತ ನಾನು ಭಗವನ್ ಅಂದ್ಬಿಟ್ಟು ಯಾರು ಅರಿತಾರೋ ಅವರು ಸಹ ನನ್ನ ಅಜ ಅಂತ ಅಂದ್ಬಿಟ್ಟು ಯಾರು ತಿಳಿತಾರೋ ಅವರು ಸಹ ಯಾವುದೇ ಕರ್ಮಕ್ಕಿದಾಗೋದಿಲ್ಲ ಅಂತ ಹೇಳ್ತಾನೆ. ಹೀಗೆ ಕರ್ಮ ಹೇಗೆ ಮಾಡಬೇಕು ಅದನ್ನು ಹೇಳ್ತಾ ಅವನು ಹೇಳ್ತಾನೆ ನಾಲ್ಕನೇ ಚಾಪ್ಟರ್. ಯೋಗ ಸನ್ಯಸ್ತ ಕರ್ಮಾಣಂ ಜ್ಞಾನ ಸಂಚಿನ ಸಂಶಯಂ. ನಮ್ಮ ಸಂಶಯ ಜ್ಞಾನದ ಖಡ್ಗದಿಂದ ಕತ್ತರಿಸಿಕೊಂಡು ಮುಂದೆ ಹೋದಾಗ ಯಾವುದೇ ಕರ್ಮಗಳು ಸಹ ನಮ್ಮನ್ನು ಬಂಧಿಸೋದಿಲ್ಲ, ಅದು ನಮಗೆ ಮುಕ್ತಿಗೆ ದಾರಿಯನ್ನು ಮಾಡಿಕೊಡುತ್ತೆ. ಇದು ಒಂದು ಎಂಟನೇದು ಏನಪ್ಪ ಅಂತಂದರೆ ಅನಾತ್ಮ ಭಾವ ಅಂತ ಹೇಳ್ತಾರೆ. ಅನಾತ್ಮ ಭಾವದಲ್ಲಿ ಅವನು ಹೇಳ್ತಾನೆ, ಅವನು ಕರ್ಮಫಲದ ಭೋಕ್ತೃವಾದ ಶಾಶ್ವತ ವಸ್ತು ಯಾವುದು ಇಲ್ಲ. ಬುದ್ಧ ಹೇಳೋದು, ನಾನು ಸುಖದಿಂದ ಇದ್ದೇನೆ, ನಾನು ನೋವನ್ನು ಅನುಭವಿಸ್ತಾ ಇದ್ದೇನೆ, ನಾನು ಅಂದರೆ ಇಲ್ಲಿ ಯಾವುದು ಆತ್ಮ ಅಲ್ಲ, ನನಗೆ ನೋವಾಗ್ತಿರೋ ಶರೀರಕ್ಕೆ ಹೊರತು ನನ್ನ ಆತ್ಮಕ್ಕೆ ಯಾವುದು ನೋವಾಗ್ತಿಲ್ಲ, ನನ್ನ ಆತ್ಮ ಅನುಭವಿಸ್ತಾ ಇಲ್ಲ, ಆತ್ಮ ನಿರ್ಲಿಪ್ತ ಇದೆ. ನಾವು ಇದರಲ್ಲಿ ಪ್ರಕೃತಿ ಕ್ರಿಯಮಾಣ, ನನ್ನ ಪ್ರಕೃತಿ ನನ್ನನ್ನು ಪ್ರೋತ್ಸಾಹಿಸಿದೆ ನಾನು ಕೆಲಸ ಮಾಡೋದಕ್ಕೆ, ಮತ್ತು ಅದೇ ಅನುಭವಿಸುತ್ತೆ. ಹೇಳ್ತಿದಾರಲ್ಲ, ಪ್ರಕೃತಿ ಕ್ರಿಯಮಾಣಾನಿ ಗುಣೈಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನೆಯುತ್ತೆ. ನಾವು ಅಂದ್ಕೊಳ್ತೀವಿ ನಾವು ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು, ಇಟ್ ಈಸ್ ನಾಟ್ ಮೀ ಡೂಯಿಂಗ್. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಇದನ್ನು ಮತ್ತು ಗುಣಗಳು ಕೆಲಸ ಮಾಡ್ತಾ ಇದೆ, ನಾನು ನನ್ನ ಮಾಡ್ತಿರೋ ಆ್ಯಕ್ಷನನ್ನು ಸಹ ಗುಣಗಳು ಮಾಡ್ತಿದ್ದೆ ಹೊರತು ಆತ್ಮವಲ್ಲ, ಆತ್ಮ ಅಕರ್ತು ಅಭೋಕ್ತ. ಅದನ್ನೇ ಸಹ ಅವನು ಹೇಳ್ತಾ ಇರೋದು. ಒಂಬತ್ತನೇದು ಲಾಸ್ಟ್ನದೊಂದು ಆರ್ಯ ಸತ್ಯತೆ ಬಂದ್ಬಿಟ್ಟು ಕರ್ಮ ಬಂಧ ಮತ್ತು ಜನ್ಮ ಪ್ರಾಪ್ತಿ. ಕರ್ಮ ಹೇಗೆ ಮಾನವನ ಬಂಧಿಸುತ್ತೆ ಮತ್ತು ಪುನರ್ಜನ್ಮಕ್ಕೆ ಕಾರಣ ಆಗತ್ತೆ ಅಂದ್ಬಿಟ್ಟು ಇದರಲ್ಲಿ ಅವನು ಹೇಳ್ತಾನೆ. ನಾವು ಆರನೇ ಚಾಪ್ಟರ್ ಧ್ಯಾನ ಯೋಗದಲ್ಲಿ ಬಂದಾಗ ಕೃಷ್ಣ ಹೇಳ್ತಾನೆ, ಶುಚೀನಾಂ ಶ್ರೀಮತಾಂ ಗೇಹೇ ಯೋಗ ಭ್ರಷ್ಟೋ ಬಿಜಾಯತೆ. ಯೋಗ ಭ್ರಷ್ಟ ಹೇಗೆ ಅವನು ಶ್ರೀಮಂತ ಕುಟುಂಬದಲ್ಲಿ ಜನಿಸ್ತಾನಂತೆ. ಮತ್ತು ಅವನು ಇನ್ನೂ ಹೇಳ್ತಾನೆ, ತತ್ರತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೈಹಿಕಂ. ಇವಾಗ ನಾನು ಏನು ಜ್ಞಾನವನ್ನು ಈ ಜನ್ಮದಲ್ಲಿ ಅರ್ಜನೆ ಮಾಡಿದ್ದೀನೋ ನನಗೆ ಮುಕ್ತಿ ಸಿಗಲ್ಲ ಈ ಸರಿ, ಮುಂದಿನ ಜನ್ಮ ಹೋದಾಗ ಇದೇ ಜ್ಞಾನ ಫಾಲೋ ಆಗತ್ತಂತೆ. ನಾವು ಅಕೌಂಟ್ಸಲ್ಲಿ ಹೇಗೆ ಕ್ಯಾರಿ ಫಾರ್ವರ್ಡ್ ಅಂತ ಹಾಕ್ತೀವೋ ಹಾಗೆ ಇದು ನಮ್ಮ ಜ್ಞಾನವೂ ಸಹ ನನ್ನ ಕರ್ಮನೂ ಸಹ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ನೆಕ್ಸ್ಟ್ ಜನ್ಮಕ್ಕೆ. ಅದನ್ನು ಹೇಳ್ತಾನೆ. ಹೀಗೆ ಇದು ಸತ್ಕರ್ಮ ಮಾಡಿದವ್ರಿಗೆ ಅಂದರೆ ದುಷ್ಕರ್ಮ ಮಾಡಿದವ್ರಿಗೆ ಏನಾಗುತ್ತೆ? ಕೃಷ್ಣ ಹೇಳ್ತಾನೆ, ಕ್ಷಿಪಾಮಿ ಜಸ್ರಂ ಶುಭಾನ್ ಆಸುರಿ ಶ್ವೇವ ಯೋನಿಷು. ಆಸುರಿ ಯೋನಿಗಳಲ್ಲಿ ಅಂದರೆ ನೀಚ ವರ್ಗದಲ್ಲಿ ಅವರನ್ನು ತಳ್ತೇನೆ ಅಂತ ಹೇಳ್ತಾನೆ. ಆದರೆ ಅವನ್ ತಳ್ಳೋದಲ್ಲ ಅದು, ನಮ್ಮ ದುಷ್ಕರ್ಮ ತಳ್ತದೆ ಹೊರತು ಭಗವಂತ ಅಲ್ಲ ಅದು. ಹೀಗೆ ಕರ್ಮ ಬಂಧ ಮತ್ತು ಜನ್ಮ ಪ್ರಾಪ್ತಿಯನ್ನು ನಾವು ನೋಡ್ತೇವೆ. ಆಮೇಲೆ ಇವನು ನೆಕ್ಸ್ಟ್, ಇದು ಆರ್ಯ ಸತ್ಯತೆ ಆಯಿತು, ಇದು ಮಾಯಾ ಕಾರ್ಯಕ್ಕೆ ಕಾರಣ ಆಯಿತು. ಇವಾಗ ಇದಕ್ಕೆ ಪರಿಹಾರ ಏನು? ಈ ಮಾಯಾಕಾರ್ಯದಿಂದ ನಾವು ಹೊರಗಡೆ ಬರಬೇಕು, ಈ ಸಂಸಾರದಿಂದ ನಾವು ಹೊರಗಡೆ ಬರಬೇಕು. ಏನು ಮಾಡಬೇಕು ಅದಕ್ಕೆ? ಅವನು ಹೇಳ್ತಾನೆ, ನಮ್ಮ ಜೀವನದಲ್ಲಿ ಆರ್ಯ ಅಷ್ಟಾಂಗಿಕ ಮಾರ್ಗ ಅಂತ ಅಂದ್ಬಿಟ್ಟು ಎಂಟು ಮಾರ್ಗಗಳನ್ನ ಹೇಳ್ತಾನೆ. ಸಮ್ಯಕ್ ದೃಷ್ಟಿ, ಸಮ್ಯಕ್ ಸಂಕಲ್ಪ, ಸಮ್ಯಕ್ ವಚನ, ಸಮ್ಯಕ್ ಕರ್ಮ, ಸಮ್ಯಕ್ ಜೀವಿಕ, ಸಮ್ಯಕ್ ವ್ಯಾಯಾಮ, ಸಮ್ಯಕ್ ಸ್ಮೃತಿ, ಸಮ್ಯಕ್ ಸಮಾಧಿ. ಇದೆಲ್ಲನೂ ಸಹ ನಾವು ಕಾಯ ವಾಚ ಮನಸ ಹೇಗಿರಬೇಕು ಅನ್ನೋದನ್ನೇ ಅವನು ಹೇಳ್ತಾ ಇರೋದು. ನಾವು ಹೇಳ್ತೀವಲ್ವಾ ಇದರಲ್ಲಿ ನಮ್ಮ ಕೃಷ್ಣ ಪರಮಾತ್ಮ ಅಲ್ಲಿಗೆ ಬಂದರೆ ಅವನು ಹೇಳ್ತಾನೆ, ಕಾಯಿಕ ತಪಸ್ಸು ಹೇಗಿರಬೇಕು, ವಾಚಿಕ ತಪಸ್ಸು ಹೇಗಿರಬೇಕು, ದೈಹಿಕ ತಪಸ್ಸು ಹೇಗಿರಬೇಕು, ಅದೆಲ್ಲ ಅವನು ಅಲ್ಲೇ ಕೃಷ್ಣ ಪರಮಾತ್ಮ ಅದರಲ್ಲಿ ಹೇಳ್ತಾನೆ. ಅದೇನೇ ಮತ್ತು ಇನ್ನೂ ಭಕ್ತಿ ಯೋಗದಲ್ಲಿ ನೋಡ್ಬೋದು ನಾವು. ಹನ್ನೆರಡನೇ ಅಧ್ಯಾಯದಲ್ಲಿ, ಮತ್ತು ದೈವಾಸುರ ಸಂಪದ ವಿಭಾಗ ಯೋಗದಲ್ಲಿ ನಾವು ನೋಡ್ಬೋದು. ಅದರಲ್ಲಿ ಮನುಷ್ಯ ನಾವು ಅದನ್ನ ಹೋಗ್ಬಿಟ್ಟು ನಮ್ಮ ಸೆಲ್ಫ್ ಅನಾಲಿಸಿಸ್ ಮಾಡ್ಕೋಬೋದು, ನಾನು ಯಾವ ವರ್ಗದಲ್ಲಿದ್ದೀನಿ, ನಾನು ಯಾವುದ್ರಲ್ಲಿ ಇದ್ದೀನಿ ಅಂತ ಅಂದ್ಬಿಟ್ಟು. ಇದೆಲ್ಲ ನೋಡಿದ್ರೆ ಈ ಒಂದು ನಮ್ಮ ಸಜ್ಜೀವನ ರೂಪಿಸ್ಕೊಳ್ಳೋದಕ್ಕೆ ಅಷ್ಟಾಂಗಿಕ ಮಾರ್ಗ ಅಂತ ಏನು ಹೇಳ್ತೀನೋ ಅದು ನಮ್ಮ ಭಗವದ್ಗೀತೆಯಲ್ಲ ಇದೆ ಅಂತ ಹೇಳ್ಬೋದು. ಜ್ಞಾನ ಪ್ರಾಪ್ತಿಗೆ ಭಗವಂತನ ಸಾಕ್ಷಾತ್ಕಾರಕ್ಕೆ ಎಷ್ಟೆಲ್ಲ ಗುಣಗಳು ಸಂಪಾದಿಸ್ಕೋಬೋದಲ್ಲೋ ಅದೆಲ್ಲನೂ ಸಹ ನಮ್ಮ ಭಗವದ್ಗೀತೆಯಲ್ಲಿ. ಪಂಚಮ ವೇದ ಅಂತ ಹೇಳ್ತೇವೆ, ನಾಲ್ಕು ವೇದಗಳು ನಮಗೆ, ಆದರೆ ಭಗವದ್ಗೀತೆ ನಾವು ಪಂಚಮ ವೇದ ಅಂತೀವಿ. ಪಂಚವೇದದಲ್ಲಿ ಎಲ್ಲನೂ ಇದೆ. ಕೊನೆಯದಾಗಿ ಬುದ್ಧನ ನಾವು ಎಷ್ಟು ವಿಗ್ರಹಗಳನ್ನಾಗಲಿ ಅಥವಾ ಫೋಟೋವನ್ನು ನೋಡಿದ್ರೂ ಸಹ ಅವನು ಜ್ಞಾನ ಮುದ್ರದಲ್ಲಿರ್ತಾನೆ. ಈ ಜ್ಞಾನ ಮುದ್ರ ಅಂದರೆ ಏನಂತ ನೋಡೋಣ. ಲಾಸ್ಟ್ನವಾಗಿ ನಾವು ಹೆಬ್ಬೆರಳನ್ನು ಪರಮಾತ್ಮನಿಗೆ ಹೋಲಿಸ್ತಾರೆ. ಇದು ಫೋರ್ ಫಿಂಗರ್, ನಾವು ತೋರ್ ಬೆರಳು ಅಂತ ಹೇಳ್ತೀವೋ ಇದು ತರ್ಜನಿ ಅಂತ ಹೇಳ್ತೇವೆ ನಮ್ಮ ಸಂಸ್ಕೃತದಲ್ಲಿ. ತರ್ಜನಿ ಅಂದರೆ ತರ್ಜಯತಿ ಇತಿ ತರ್ಜನಿ ಅಂತ ಹೇಳ್ತೇವೆ. ಇದು ಭಯ ಪಡಿಸತ್ತಂತೆ. ನಾವು ನೋಡ್ಬೋದು ನಾವು ಭಯ ಪಡಿಸ್ಬೇಕಾದ್ರೆ ಹೀಗೆ ಹೀಗೆ ನಾವು ಮಾಡ್ತೀವಿ. ಇದು ನನಗೂ ಸಹ ಭಯವನ್ನು ಉಂಟು ಮಾಡುತ್ತೆ, ಮತ್ತು ಬೇರೆಗೂ ಸಹ ಭಯವನ್ನು ಉಂಟು ಮಾಡುತ್ತೆ. ಈ ಫೋರ್ ಫಿಂಗರ್ನ, ಈ ತರ್ಜನಿಯನ್ನು ಜೀವಾತ್ಮಕ್ಕೆ ಹೋಲಿಸ್ತಾರೆ. ಹೆಬ್ಬೆರಳು ಪರಮಾತ್ಮ, ಇದು ಜೀವಾತ್ಮ. ನಾವು ನೋಡ್ಬೇಕು ಈ ಜೀವಾತ್ಮ ಜೊತೆಗೆ ಇನ್ನೂ ಮೂರಿದೆ. ಈ ಮೂರು ಏನು? ನಮ್ಮ ಮೂರು ಗುಣಗಳು, ಸತ್ವ ರಜಸ್ ತಮಸ್, ನಮ್ಮನ್ನು ಬಂಧಿಸುವ ಮೂರು ಗುಣಗಳು. ನಮ್ಮನ್ನು ಬಂಧಿಸುವ ಮೂರು ಶರೀರಗಳು ಇದೆ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ. ಯಾವಾಗ ಜೀವಾತ್ಮ ಈ ಮೂರು ಗುಣಗಳಿಂದ, ಈ ಮೂರು ಶರೀರದಿಂದ ಬೇರ್ಪಟ್ಟು ಈ ಪರಮಾತ್ಮ ಜೊತೆಗೆ ಐಕ್ಯ ಆಗ್ತಾನೋ ಆವಾಗ ನಮಗೆ ಜ್ಞಾನ ಬರುತ್ತೆ ಅಂತ. ಇದೇ ಜ್ಞಾನ ಮುದ್ರೆ ನಾವು ಬುದ್ಧನ ಪ್ರತಿಯೊಂದು ಶಿಖರದಲ್ಲಿ ಸಹ ನಾವು ನೋಡ್ತೇವೆ. ಹೀಗೆ ಈ ಮೂರು ಶರೀರಗಳಿಂದ, ಈ ಮೂರು ಗುಣಗಳಿಂದ ನಮ್ಮ ಜೀವಾತ್ಮವನ್ನು ಬೇರ್ಪಡಿಸೋದಕ್ಕೆ ಎಷ್ಟು ಜನ್ಮ ಬೇಕೋ ನಮಗೆ ಗೊತ್ತಿಲ್ಲ. ಆದರೆ ಮುಂಚೆನೆ ಹೇಳಿದಾಗೆ ಈ ಒಂದು ನಮ್ಮದು ಜ್ಞಾನ ಏನಿದೆಯೋ ಅದು ಕ್ಯಾರಿ ಫಾರ್ವರ್ಡ್ ಆಗ್ತಾನೆ ಇರುತ್ತೆ. ಅದು ಈ ಒಂದು ದಾರಿಗೆ ಉಂಟಾಗುವ ಎಲ್ಲ ವಿಘ್ನಗಳನ್ನು ಸಹ ನಮ್ಮ ಬುದ್ಧರೂಪಿ ಶ್ರೀರಾಮಕೃಷ್ಣರು ಪರಿಹರಿಸಿ ಇದನ್ನು ಒಳ್ಳೆ ಹಾದಿಯನ್ನು ತೋರಿಸಿ ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಒಳ್ಳೆ ದಾರಿ ತೋರಿಸ್ತೀವಿ ಅಂದ್ಬಿಟ್ಟು ಪ್ರಾರ್ಥಿಸ್ತೇನೆ. ಕಾಯೇನ ವಾಚಾ ಮನಸೇಂದ್ರಿಯ ಇವ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವ ಕರೋಮಿ ಇತ್ಯತ್ ಸಕಲಂ ಪರಸ್ಮೈ ಶ್ರೀರಾಮಕೃಷ್ಣ ಸಮರ್ಪ.